दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवार्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासम् शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्व वारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। एकादशस्कन्ध। ಉದ್ಧವನಿಗೆ ಕೃಷ್ಣ ಕೊಡತಕ್ಕಂಥ ಉಪದೇಶದ ಘಟ್ಟ. ಅದರಲ್ಲಿ ಯದುಮಹಾರಾಜ ಮತ್ತು ವಿಶೇಷವಾಗಿರತಕ್ಕಂಥ ಅವಧೂತ ಅವರ ಮಾತು, ಅವಧೂತ ಕೊಡತಕ್ಕಂಥ ಉಪದೇಶ, ಅದರಲ್ಲಿ ಪಿಂಗಳ ನಾಮಕ ವೇಷ್ಯ. ಸ್ವಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾದಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜೆ ಅಜ್ಞಾ. ಆ ಪಿಂಗಳ ನಾಮಕ ವೇಶ್ಯ ಸ್ವಾಮಿ ಅವಳಿಗೆ ಕೊಟ್ಟಂತಹ ಆಲೋಚನಾ ಕ್ರಮ. ನೋಡ್ತಾ ಇದ್ದಾಳೆ, ಇದು ಕೇವಲ ವೇಶ್ಯ ಅಂತ ಆ ರೀತಿ ನೋಡಬೇಡಿ ಅಂತ ಹೇಳ್ತಾರೆ ಭಾಗವತಕಾರರು. ವ್ಯಕ್ತಿಯ ಮನಸ್ಸಿನಲ್ಲಿ ಬಂದ ಪರಿಣಾಮ, ಅರಣ್ಯಕಾಚಾರ್ಯ ಮಾತಾಡ್ತಾರೆ, ದೇವರ ಕಡೆಯ ಮನಸ್ಸು ಕೊಡದಿದ್ದರೆ, ದೇವರ ಕಡೆಯೇ ಮನಸ್ಸು ಕೊಡದಿದ್ದರೆ ಅದು ಗಂಡಾಗಲಿ ಹೆಣ್ಣಾಗಲಿ ಎಲ್ಲರದ್ದು ಇಂಥದ್ದೇ ಬದುಕು ಅಂತಾರೆ. ಶಬ್ದವೇ ಹಾಕ್ತಾರೆ, ವೇಶ್ಯೆಯಂತೆ ಬದುಕ್ತೀರ. ಏನಿದು ಹೀಗೆ ಬೈತಾರಲ್ಲ ಇವರು, ಏನು ಈ ಪಾಟಿ ಬೈಯೋದಾ ಹೇಳ್ತಾರೆ. ಏನು ಮಾಡ್ತಾ ಇದ್ದಾರಿಲ್ಲಿ? ಯಾರಾದರೆ ಸುಖ ಕೊಡಲವೋ ಅವನ ಸುಖ ಕೊಡ್ತಾನೆ ಅಂತ ಹಿಂದೆ ಬಿದ್ದಿದ್ದಾರೆ. ಯಾರು ದುಡ್ಡು ಕೊಡಲವೋ ಅವನಲ್ಲವೋ ಕೊಡ್ತಾ ಇರೋದು, ಅವನೇ ಕೊಡ್ತಾ ಇದ್ದಾನೆ ಅಂತ ಹಿಂದೆ ಬಿದ್ದಿದ್ದಾರೆ. ಯಾವನಾದ್ರೂ ಹೊರಟೋಗ್ತಾನೋ ಅವನೇ ಇರ್ತಾನೆ ಅಂತ ಚಿಂತನೆ ಮಾಡಿದ್ದು. ಅಯ್ಯೋ ಅದು ಆಕೆ ಸಂಬಂಧಪಟ್ಟದ್ದು, ನಮ್ದಲ್ಲ. ಹಾಗಂತಾರೆ, ನೀವೇನು ಕಮ್ಮಿಯ? ನಿಮ್ಮ ಒಳಗೇ ಇರುವ ದೇವರನ್ನು ಬಿಟ್ರಿ, ನಿಮ್ಮ ಒಳಗೇ ಇರುವ ದೇವರನ್ನು ಬಿಟ್ರಿ, ನಿಮ್ಮನ್ನೇ ಪ್ರೀತಿ ಮಾಡ್ತಾನವ, ನಿಮ್ ಜೊತೆಗೇ ಇರ್ತಾನೆ, ಅವನ ಕಡೆಯೇ ನೋಡ್ತಾ ಇಲ್ಲ, ಅವನೇ ಹತ್ತಿರ ಇದ್ದಾನೆ. ಸಂತಂ ಸಮೀಪೆ, ಸಮೀಪೆ ಸಂತಂ ಅಲ್ರಿ, ಇವತ್ತಿರ್ತಾನೆ ನಾಳೆ ಇರಲ್ಲ, ನಿತ್ಯಂ ಸಮೀಪೆ ಸಂತಂ, ಯಾವಾಗೂ ನಮ್ಮೊಳಗೆ ಕೂತಿರ್ತಾನ ನೋಡಿ ನಮಗೋಸ್ಕರ. ಒಂದಲ್ಲ ಎರಡಲ್ಲ, ದಿನಗಳಲ್ಲ ವರ್ಷಗಳಲ್ಲ, ಜನ್ಮ ಜನ್ಮದಿಂದ ನಮಗಾಗಿ ಒಂದು ರೂಪದಿಂದ ಒಳ ಕೂತ್ಕೊಂಡಿರ್ಬೇಕಂದ್ರೆ ಅದೆಷ್ಟು ಪೇಷನ್ಸ್ ಇರ್ಬೇಕ್ರಿ. ಆದರೆ ನಮ್ಮಿಂದ ಅವನಿಗೆ ಪೈಸ ಉಪಯೋಗ ಇಲ್ಲ, ನಮಗಾಗಿ ಕಾತ್ಕೊಂಡಿದ್ದಾನೆ, ನಮ್ಮನ್ನು ಕಾಯಬೇಕು ಅಂತ. ಅದೇನು ದೊಡ್ಡ ಸ್ತಿಗೆ, ಅವನ ಸ್ವಭಾವವೇ ಅಷ್ಟು ಅಂತ ಹೇಳ್ತಾನೆ. ನಿತ್ಯಂ ಸಮೀಪೇ ಸಂತಂ, ನಿತ್ಯಂ ರಮಣಂ ನಿತ್ಯಂ ರತಿಪ್ರದಂ. ಇವನು ಈ ಹೊರಗಿಂದ, ಅದು ವೇಶ್ಯ ಅವರ ಬಿಟ್ಬಿಡಿ, ನಾವು ಅಷ್ಟೆ ವ್ಯಕ್ತಿಗಳ ಹಿಂದೆ ಬಿದ್ದಿರ್ತೀವಿ. ಅವರು ಸಂತೋಷವಾಗಿರ್ತಾರೆ, ನಮಗೂ ಸಂತೋಷ ಕೊಡ್ತಾರೆ ಅಂತ ನೋಡ್ತೀವಿ. ಅವ್ರಿಗೂ ಸಂತೋಷ ಇರಲ್ಲ, ನಮಗೂ ಸಂತೋಷ ಕೊಡಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಅವನು ಸ್ವಯಂ ಸಂತೋಷ ಆಗಿರ್ತಾನೆ ಸದಾ. ನಿತ್ಯಂ ರತಿಪ್ರದಂ, ಯಾವಾಗಲೂ ಸಂತೋಷವನ್ನು ಕೊಡ್ತಾನೆ. ಸರಿ, ಸಂತೋಷ ದುಡ್ಡು, ನಿತ್ಯಂ ವಿತ್ತಪ್ರದಂ, ಕೊಟ್ಟರೆ ಅವನೇ ಕೊಡಬೇಕು. ಗೊಂಬೆಗಳು ಕೊಡಲಿಕ್ಕಿಲ್ಲ, ಗೊಂಬೆ ಮೂಲಕ ಒಳಗೆ ಅದರ ಕೈಯಲ್ಲಿ ಕೈ ಹಾಕಿದ ಯುವ ಕೊಡಬೇಕಷ್ಟೆ. ಗೊಂಬೆಗಳು ಬಂದು ದುಡ್ಡು ಕೊಟ್ಟು ಅಂತ ಆಗಲ್ಲ, ಗೊಂಬೆ ಮೂಲಕ ಇವ ಕೊಡ್ತಾನೆ. ಅದು ಗೊತ್ತಿಲ್ಲದವರು ಗೊಂಬೆ ಕೊಟ್ಟಿದೆ ಅಂತ ನೋಡ್ತಾ ಇರ್ತೀವಿ. ವಿತ್ತಪ್ರದಂ ನಿತ್ಯಂ ಇಮಂ ವಿಹಾಯ, ಇವನನ್ನ ಬಿಟ್ಟೆ. ಇದು ಪಿಂಗಲ ನಾಮಕ ವೇಶ್ಯೆಗೆ ಮಾತ್ರ ಅಲ್ಲ, ನಮಗೆ ಸದಾ ಬರಬೇಕಾಗಿದ್ದುದು. ನಾವು ಅಂದೇ ಕುಣಿಯಲ್ಲೇ ಬಿದ್ದಿದ್ದೀವಿ. ಅಕಾಮದಂ ದುಃಖ ಭಯಾದಿ ಶೋಕ ಮೋಹಪ್ರದಂ, ಇನ್ನು ಹೇಳ್ತಾರೆ ಅಕಾಮದಂ. ಒಂದು ಅಕಾಮದಂ ಅಂದ್ರೆ ಇಷ್ಟದಾನ ಅಸಮರ್ಥಂ. ಸರ್ವೇಷ್ಠಪ್ರದನಾದಂಥ ಭಗವಂತನನ್ನ ಬಿಟ್ಟು ಈ ಜಡವಸ್ತುಗಳ ಹಿಂದೆ ಹೋಗ್ತೀನಿ, ಗೊಂಬೆಗಳಂತೆ ಇರುವ ಈ ಚೇತನ ವಸ್ತುಗಳ ಹಿಂದೆ ಹೋಗ್ತೀನಿ, ಯಾವುದೂ ನನಗೆ ಸ್ವತಂತ್ರವಾಗಿ ಸುಖ ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ಅಷ್ಟೇ ಅಲ್ಲ, ಪ್ರತ್ಯುತ ಇನ್ನೇನು, ದುಃಖಾದಿದಂ ದುಃಖ ಭಯಾದಿ ಶೋಕ ಮೋಹಪ್ರದಂ, ದುಃಖ ಕೊಡುತ್ತೆ ಸುತ್ತಿರುವ ವ್ಯಕ್ತಿಗಳು ಎಲ್ಲರಿಗೆಲ್ಲರೂ, ಇವರೇ ಅವರು ಅಂತಲ್ಲ. ದುಃಖ ಭಯ ಶೋಕ ಮೋಹ ಕೊಡ್ತಾರೆ. ಹೌದು, ಯಾರನ್ನಾದರೆ ನಾವು ನಮ್ಮವರು ಅಂತ ಪ್ರೀತಿ ಮಾಡ್ಲಿಕ್ಕೆ ಹೋಗ್ತೀವೋ, ಯಾರಿಂದ ನಾನಾ ರೀತಿಯಾದ ಪ್ರೀತಿಯನ್ನ ಬಯಸಿ ಅದವರು ಕೊಡ್ತಾರೆ ಅಂದುಕೊಂಡು ಅವರ ಹಿಂದೆ ಬಿದ್ದಿರ್ತೀವೋ, ಅವರಿಂದ ನಮಗೆ ಬರೋದು ದುಃಖ. ಪ್ರೀತಿಯ ಮುಖವಾಡ ಹಾಕ್ಕೊಂಡ, ಸುಖದ ಮುಖವಾಡ ಹಾಕ್ಕೊಂಡ ದುಃಖವೇ ಬರ್ತದೆ. ನಂತರ ಅವರಿಗಾಗಿ ಭಯ, ಅವರಿಂದ ಭಯ, ಅವರಿಗಾಗಿ ಭಯ, ಅವರಿಗೇನಾಗುತ್ತೋ ಏನೋ ಭಯ, ಶೋಕ, ಅವ್ರಿಗೇನಾದರೂ ಆದರೆ ಶೋಕ. ಎಲ್ಲಿ ಅವರು ಬಿಟ್ಟು ಹೋಗ್ತಾರೋ ಅಂತ ಮೋಹ, ಇವೆಲ್ಲವೂ ಅವರಿಂದ ಬರುತ್ತಯ್ಯ. ಆದರೆ ಈ ದೇವರಿಂದ ಬರಲ್ಲೇನು, ಅಂದರೆ ದೇವ ದುಃಖ ಕೊಡಲ್ಲ, ದೇವ ದುಃಖವನ್ನು ಕೊಡಲ್ಲ. ದೇವನಿಂದ ಭಯವಿಲ್ಲ, ದೇವರಿಂದ ದುಃಖವಿಲ್ಲ, ದೇವರಿಂದ ಶೋಕವಿಲ್ಲ, ದೇವರಿಂದ ಮೋಹವೇ ಬರಲ್ಲ. ಅವೆಲ್ಲ ಬರ್ತಾ ಇದೆಯಲ್ಲ ನಮಗೆ, ದುಃಖ ಬರ್ತಾ ಇದೆ, ಭಯ ಬರ್ತಾ ಇದೆ, ಶೋಕ ಬರ್ತಾ ಇದೆ, ಮೋಹ ಬರ್ತಾ ಇದೆ, ಇವೆಲ್ಲ ದೇವರೇ ಕೊಡ್ತಾ ಇದ್ದಾರಲ್ಲ ಅಂದ್ರೆ ನಮ್ಮ ಕರ್ಮಾನುಸಾರ ಕೊಡ್ತಾ ಇದ್ದಾರೆ. ವ್ಯಕ್ತಿಗತವಾಗಿ ದೇವರು ತಾನಾಗಿ ನಮಗೆ ಭಯವನ್ನ ಕೊಡಲ್ಲ, ದುಃಖವನ್ನ ಕೊಡಲ್ಲ ತಾನಾಗಿ, ಆನ್ ಹಿಸ್ ಓನ್ ಅದು ಕೊಡಲ್ಲ. ನಮಗೆ ಬರೋದೇ ಬೇರೆಯದರಿಂದ. ಅಷ್ಟೇ ಅಲ್ಲ, ತುಚ್ಛಮಹಂ ಭಜೆ ಅಜ್ಞಾ, ಅಲ್ಪರಾಗಿರ್ತಕ್ಕಂಥ ಇವರನ್ನೆಲ್ಲ ನಾನು ಸುತ್ತ ಹಾಕ್ಕೊಂಡಿದ್ದೀನಿ ಒಟ್ಟ. ಹಾಗಾದ್ರೆ ಎಲ್ಲರನ್ನ ಬಿಟ್ಟು ಓಡೋಗೋಣೇನು, ಎಲ್ಲೋ ಹರಿದ್ವಾರಕ್ಕೋ ಎಲ್ಲೋ ಹಿಮಾಲಯದಲ್ಲಿ ಕುತ್ಕೊಂಬೋಣೇನು ಹೋಗಿ, ಹಾಗೆ ಹೇಳ್ತಾ ಇದ್ದಾರೆ. ಮನುಷ್ಯರನ್ನ ಬಿಟ್ಟು ಹೋದರೆ ಸಾಧನೆ ಅಲ್ಲ ಅದು, ಎಲ್ಲರ ಮಧ್ಯೆ ಇರಬೇಕು. ಎಲ್ಲರ ಮೇಲೆ ನಾವು ಬೆಳೆಸಿಕೊಂಡ ಪಾಶ ಏನಿದೆಯಲ್ಲ, ಇದು ಕತ್ತರಿಸಿ ಹೋದರೆ ನಾವು ಹಿಮಾಲಯದಲ್ಲಿದ್ದಂತೇನೆ. ಅದು ಇಲ್ಲದಿದ್ದರೆ ಅಂದರೆ ಆ ಮೋಹವೆಲ್ಲ ಕೂತಿದ್ರೆ ಹಿಮಾಲಯದಲ್ಲಿ ಕೂತರೂ ದುಃಖ ತಪ್ಪಿದ್ದಲ್ಲ. ಇಲ್ಲಿ ಪಡೋ ದುಃಖ ಅಲ್ಲಿ ಆ ಮಂಜಿನ ಮಧ್ಯೆ ಕೂತ್ಕೊಂಡು ಅಯ್ಯೋ ಅಂತ ದುಃಖ ಪಡ್ತಾರೆ. ಅದಕ್ಕೆ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಇದು ಅವಳದ್ದಲ್ಲ ನಮ್ಮದೇ ಬದುಕು. ಇಡೀ ಬದುಕು ಇಷ್ಟು ವರ್ಷಗಳಾಯಿತು ಅವನ ಕಡೆ ಮುಖ ಮಾಡುತ್ತಾ ಇಲ್ಲ. ಎಷ್ಟು ಹೊತ್ತು ಪದಾರ್ಥಗಳು ವ್ಯಕ್ತಿಗಳ ಹಿಂದೆ ಬಿದ್ದಿರುತ್ತಾ ಇದ್ದೀವಿ, ಯಾವಾಗ ಬರಬೇಕು? ಆ ಅವಳ ಬಾಯಿಂದ ಬಂದ ಪರಿವರ್ತನೆ ಇರತಕ್ಕಂಥ ಮಾತದು ದೊಡ್ಡ ಮಾತದು, ಸುಮ್ಮನೆ ಏನೋ ಒಂದು ಉಪನ್ಯಾಸ ಕೊಟ್ಟಂತೆ ಅಲ್ಲ, ಒಬ್ಬಳೆ ಕೂತು ಆ ಒಳಗಿರುವ ದೇವರನ್ನ ನೆನೆಯುತ್ತಾ, ಅಯ್ಯೋ ಸ್ವಾಮಿ ನಿನ್ನ ಮರತ್ನಲ್ವೋ ಇವರನ್ನೆಲ್ಲ ಇಟ್ಕೊಂಡಲ್ವೋ ಅಂತ ಒಬ್ಬಳೇ ಕುದಿತಾ ಇದ್ದಾಳೆ. ಎಂಥ ಸೌಭಾಗ್ಯ, ಎಷ್ಟು ಜನ್ಮ ಜನ್ಮದ ಸೌಭಾಗ್ಯ ಒದಗಿ ಬಂದಿದೆ. ಕೊನೆಗೆಲ್ಲ ಬಿಡ್ತಾಳೆ, ದೇವರನ್ನೇ ಚಿಂತನೆ ಮಾಡ್ತಾಳೆ, ದೇವರನ್ನೇ ಚಿಂತನೆ ಮಾಡ್ತಾಳೆ, ಕೊನೆಗೆ ದೇವರನ್ನೇ ಪಡೆಯುತ್ತಾಳೆ, ದೇವರನ್ನೇ ವಿಶೇಷವಾಗಿ ಸೇವಾ ಮಾಡುವ ಭಾಗ್ಯ ಬರುತ್ತೆ ಅವಳಿಗೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಇನ್ನಾದರೂ ಎಚ್ಚೆತ್ತುಕೊಂಡು, ಇನ್ನೇನು ಹೋಗೋ ವಯಸ್ಸೆಲ್ಲ ಬಂದ್ಬಿಟ್ಟದೆ, 50 ದಾಟಿದೆಯಲ್ಲ, 50 ದಾಟಿದೆ, ಯಾವಾಗ ಸ್ವಾಮಿ ಕರೀತಾನೋ ಗೊತ್ತಿಲ್ಲ, ಯಾವಾಗ ಕರೀತಾನೋ ಗೊತ್ತಿಲ್ಲ. ಇದ್ದಿದ್ರೊಳಗೆ ನಾವು ನಮ್ಮ ಸಾಧನೆ ಮುಗಿಸ್ಕೊಂಡ್ರೆ ಏನು ಸಾಧನೆ? ಅವನ ಕಡೆ ಮನಸ್ಸು ಮಾಡುವುದೊಂದೇ ಸಾಧನೆ, ಅದು ಬಿಟ್ಟರೆ ಇನ್ನೊಂದು ಯಾವುದೂ ಇಲ್ಲ. ಕೊನೆ ಹೇಳ್ತಾಳೆ, ಅಹೋ ಮಯಾತ್ಮ ಪರಿತಾಪಿತೋ ವೃಥ ಸಾಂಕೇತ್ಯ ವೃತ್ಯ ಅತಿ ವಿಗರ್ಹವರ್ತಯ ಸ್ತ್ರೈಣಾನ್ ನರಾಂಶ್ಚ ಅರ್ಥ ತೃಷಾನುಶೋಚ್ಯಾನ್ ಕೃತ್ವಾ ಹಿ ವಿತ್ತಂ ಪ್ರತಿಮಾತ್ಮ ನೇಚ್ಛತಿ. ಇಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾರೆ, ಅಹೋಮಯ ಆತ್ಮ ಪರಿತಾಪಿತೋ ವೃಥ, ಇಷ್ಟು ಕಾಲ ಏನು ಸುಮ್ಮನೆ ಒದ್ದಾಡಿದೆ ನಾನು, ಅಂದರೆ ಮನಸ್ಸಿಗೆ ದುಃಖ ಕೊಟ್ಕೊಂಡೆ. ಆತ್ಮ ಅಂದರೆ ಮನೋ ದೇಹೋವ, ದೇಹಕ್ಕೂ ದುಃಖ ಆಯಿತು ಮನಸ್ಸಿಗೂ ದುಃಖ ಆಯಿತು. ಸಾಂಕೇತ್ಯ ವೃತ್ಯ ಅಂದ್ರೆ ಹೇಳ್ತಾ ಇದ್ದಾರೆ, ಸಂಕೇತ ಏವ ಸಾಂಕೇತ್ಯ, ಈ ವೇಶ್ಯ ವೃತ್ತಿಗೆ ಸಾಂಕೇತ್ಯ ವೃತ್ತಿ ಅಂತ ಹೇಳಿ ಸಂಕೇತ, ಏನಪ್ಪ ಬರ್ತೀಯ ಬರ್ತೀಯ ಅಂತ ಕರೆಯೋದೇನು ಆ ವೃತ್ತಿ. ಅಥಏವ ಅತಿ ವಿಗರ್ಹ ವಾರ್ತ, ಯಾವಾಗ ನೋಡಿದ್ರು ಈ ಶರೀರದ ಕೊರತೆ ಮಾತು, ಈ ಶರೀರದ ಕೊರತೆ ವ್ಯವಹಾರ ಅತ್ಯಂತ ಗರ್ಹಿತ. ಗರ್ಹಿತ ಅಂದರೆ ಸಾರಸಹಿತವಾದ, ಯಾರಿಗೆ ಅಲ್ಲಿ ಹೇಳ್ತಾ ಇದ್ದಾರೆ ವಿಜಯದಾಸರಂತಾರೆ, ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರುವುದು ಕಾಣು. ಹಂದಿಗೆ ಅದು ಗೊಜ್ಜಲಲ್ಲೇ ಉರುಳಾಡ್ತಾ ಇರುತ್ತೆ, ಅದಕ್ಕದೇ ಸಂತೋಷ. ನಮಗ ಗೊಜ್ಜಲ ಹತ್ರ ಹೋದರೆ ಯಪ್ಪ ಅಂತ ಓಡತಾ ಇರ್ತೀವಿ ವಾಸನೆಗೆ, ಅದಕ್ಕೇನಿಲ್ಲ, ಅದರೊಳಗೆ ಸಂತೋಷವಾಗಿರುತ್ತದೆ. ಅಂದರೆ ಏನಂತ ಅರ್ಥ, ಎಷ್ಟರ ಪರ್ಯಂತ ನಮ್ಮ ಹಿಂದಿನ ಕರ್ಮಾನುಸಾರ ಭಗವಂತ ಈ ಸಂಸಾರದ ಮೇಲೆ ಅಸಹ್ಯವನ್ನ ಹುಟ್ಟಿಸಲ್ಲ, ಅಷ್ಟರ ಪರ್ಯಂತ ಎಲ್ಲ ಪುರಾಣಗಳು ಗೊತ್ತಿದ್ರು, ಎಲ್ಲ ವೇದಗಳು ಗೊತ್ತಿದ್ರು, ಎಷ್ಟೇ ತಿಳ್ಕೊಂಡಿದ್ರು ಚೆನ್ನಾಗಿದೆ ಅಂತಲೇ ಹೊಲಸಲ್ಲಿ ಮುಳುಗಬೇಕು. ಅವನು ಎಷ್ಟು ಕಾಲ ನಮಗೆ ನಮ್ಮ ಹಿಂದಿನ ಕರ್ಮವನ್ನ ಉಣಿಸಲಿಕ್ಕೆ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ತಕ್ಕಂತ ಬುದ್ಧಿ ಕೊಡತಾ ಹೊಲಸಲ್ಲೇ ಮುಳುಗಿಸ್ತಾ ಮುಳುಗಿಸ್ತಾ ಇರ್ತಾನೋ, ಹಾಗೆ ಇರಬೇಕು ಅಂತ ಸಂಕಲ್ಪ ಮಾಡ್ತಾನೋ, ಅಷ್ಟರ ಪರ್ಯಂತ ನಾವು ಏನು ಕಲ್ಟಿ ಹೊಡೆದ್ರು ಮೇಲ್ಮೇಲೆ ಏನು ಎಲ್ಲ ತಿಳ್ಕೊಂಡಿರ್ಬೋದು, ಏನೇನು ಪುಸ್ತಕಗಳೆಲ್ಲ ಏನು ಪುಡಿ ಪುಡಿ ಆಗುವಂತೆ ಓದಿರಬಹುದು, ಏನು ಬೇಕಾದರೂ ಮಾಡಿರ್ಬೋದು, ಏನ್ ತಿಳಿಬೇಕಾದ್ದೆಲ್ಲ ತಿಳಿದಿರ್ಬೋದು. ಸ್ವಾಮಿ ಒಳಗಿದ್ದವ ಮನಃಪ್ರೇರಕ, ಅವ ಒಂದು ಕ್ಷಣ ವೈರಾಗ್ಯ ಕೊಟ್ಟನ, ಯಾವ ಶಾಸ್ತ್ರನೂ ಓದಬೇಕಾಗಿಲ್ಲ, ಅವನು ಕೊಟ್ಟರೆ ಎಲ್ಲವೂ ಆಯಿತು. ಅವನು ಕೊಟ್ಟಿಲ್ಲ ಏನು ಓದಿದ್ರು ಬಿದ್ದು ಇರ್ತೀವಿ, ಹೌದಲ್ವೋ? ಮಾಧವ ಎಂಥ ಅದ್ಭುತ ಜ್ಞಾನವಂತ, ಅಜಾಮಿಲ ಯಮಧರ್ಮರಾಜರ ಭಟರೇ ಹೇಳ್ತಾರೆ ಅದ್ಭುತ ವ್ಯಕ್ತಿತ್ವಪ್ಪ ಅಜಾಮಿಲ ಎಂದು. ವೇದ ವೇದಾಂತಗಳು ತಿಳ್ಕೊಂಡಿದ್ದಾನೆ, ತಂದೆ ತಾಯಿಗಳ ಸೇವಾ, ಗುರುಗಳ ಸೇವಾ, ಅಗ್ನಿ ಸೇವಾ, ದೇವರ ಸೇವಾ, ಗೋ ಸೇವಾ, ಮೌನ, ಪಂಚಾಗ್ನಿಪರನಾಗಿದ್ದಾನೆ, ಸದಾ ಭಗವದ್ ಧ್ಯಾನಪರನಾಗಿದ್ದಾನೆ. ಅಜಾಮಿಲನ ಕಡೆ ನೋಡ್ಲಿಕ್ಕೂ ನಮ್ಗೆ ಹೋಗ್ತಿಲ್ಲ, ಅಂಥ ಸ್ಥಿತಿಯಲ್ಲಿದ್ದವ ಆತನೂ ಪಲ್ಟಿ ಹೊಡೆದ ಅಲ್ವಾ? ಅಲ್ಲ, ಏನು ಆ ಕರ್ಮಾನುಸಾರ ಭಗವಂತನೇ ಆ ಸ್ಥಿತಿಯಲ್ಲಿ ಇಟ್ಟಂಥವನನ್ನ ಕಳಕ್ಕೆ ಸೆಳಕೊಂಡು ಬಂದ. ಆ ದೇವರು ಸಂಕಲ್ಪ ಮಾಡಿ ಆ ಜೀವಿಯನ್ನ ಈ ಕರ್ಮದ ಫಲವನ್ನ ಉಣಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಸೆಳೆದಾಗ ಆ ಕಲತ ವಿದ್ಯಾ ಓದು ಏನೇನಿದೆ ಎಲ್ಲ ತೃಣ. ಅದಕ್ಕೆ ಹೇಳೋದು ಚೇತನರೇ ಸರಿ ಜೀವ ಚಲನೆ ಮಾಡಿಸಿ ಹರಿ, ಚೇತನರೇ ಜಡತುಲ್ಯ ಜೀವ ಚಲನೆ ಮಾಡಿಸದಿರಲು. ಹರಿ ಚಲನೆ ಮಾಡಿಸಿಲ್ಲ, ಏನು ಗೊತ್ತಿದ್ರೂ ಗೊತ್ತಿಲ್ಲವೇ ಮಾಡಿಸಿದ, ಏನು ಗೊತ್ತಿಲ್ಲದಿದ್ರೂ ಎಲ್ಲ ಗೊತ್ತಾಗ. ಅದನ್ನು ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಅವನು ಸ್ವಾಮಿ ನನಗೆ ಇಂಥ ವೃತ್ತಿಯಲ್ಲಿಟ್ಟ, ಇಲ್ಲೇ ನೋಡಿ ಇಷ್ಟು ಕಾಲ ಇದ್ಲು ಅದೇ ವೃತ್ತಿಯಲ್ಲಿ, ಇಷ್ಟು ಕಾಲ ಇದ್ಲು ಅದೇ ಪದಾರ್ಥ, ಅದೇ ವ್ಯಕ್ತಿಗಳು, ಅದೇ ಜೀವನ ಎಲ್ಲ ಇತ್ತು. ಈ ಕ್ಷಣದಲ್ಲಿ ದುಃಖ ಈಗ ಬರ್ತಾ ಇದೆ ಆಕೆಗೆ, ಅದರ ಹಿಂದಿನ ಕ್ಷಣ ಅಥವಾ ಹಿಂದಿನ ಬೆಳಿಗ್ಗೆ ಸಂಜೆ ಯಾವಾಗ ಬಂತು ಅದಕ್ಕೆ ಹಿಂದಿನ ಕಾಲದಲ್ಲಿ ಬರಲಿಲ್ಲ ಯಾಕೆ, ತೀವ್ರ ಮೋಹವೇ ಕೂತಿತ್ತಲ್ಲ. ಹಾಗಾದರೆ ಆಕೆಯೇ ಜ್ಞಾನ ಪಡ್ಕೊಂಡು ಆಕೆಯೇ ತಿಳ್ಕೊಂಡು ಆಕೆಯೇ ವಿರಕ್ತಳಾಗಿದ್ದಾಳೆ ಅಂತ ಹೇಳಬೇಕು, ಯಾವ ಸ್ವಾಮಿಯಾದರೆ ಆಕೆಯ ಕರ್ಮಾನುಸಾರವೇ ಆಕೆಯನ್ನ ಮೋಹ ಪಾಶದಲ್ಲಿ ಹಾಕಿ ಇಟ್ಟು ಕರ್ಮ ಕಳೆದು ಕೂಡಲೇ ಆಕೆಗೆ ಥಟ್ಟನೆ ಜ್ಞಾನ ಕೊಟ್ಟ, ಹೀಗೆ ತಿಳಿಬೇಕು. ಇದೇ ಭಾಗವತ, ಅವನಾಟವೇ ಭಾಗವತ. ಅವನ ಶರಣಾಗತರಾಗಿರೋದೇ ಭಾಗ. ಅದು ಬಿಟ್ಟು ನಾನು 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 ಅಂತ ಏನು ಪಡ್ಡಿ ಹೊಡೆದ್ರು ಬಿದ್ದಿರಬೇಕಾಗಿದೆ. ಇಲ್ಲಿ ಸ್ವಾಮಿ ಈ ಜೀವಿಗೆ ವಿಶೇಷವಾಗಿರತಕ್ಕಂಥ ಪರಿತಾಪವನ್ನು ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಈ ಬದುಕಿನಲ್ಲಿ ನಾನು ಇಷ್ಟು ಕಾಲ ಇದ್ಬಿಟ್ನಲ್ಲ. ಆತ್ಮ ವೃಥಾ ಪರಿತಾಪಿತ, ಸುಮ್ಮನೆ ನಾನು ಶರೀರಕ್ಕೂ ದುಃಖ ಆಯಿತು, ಮನಸ್ಸಿಗೂ ದುಃಖ ಆಯಿತು, ಹೈರಾಣ ಪಟ್ಟೆ. ಹೇಳ್ತಾ ಇದ್ದಾರೆ, ಯಾ ಅಹಂ ಅರ್ಥತೃಷ ವಿಷಯತೃಷ್ಣಯ ಸ್ತ್ರೈಣಾಂ ಅತಏವ ಇಹ ಲೋಕೆ ಶೋಚ್ಯಾನ್ ನರಾನ್ ಆತ್ಮನ ದೇಹೇನ ಕ್ರೀತ್ವಾ ತೇಭ್ಯೋ ರತಿಂ ವಿತ್ತಂ ಚ ಇಚ್ಛಂತ್ಯ ಮಯ ಆತ್ಮ ಪರಿತಾಪಿತ. ಚೆನ್ನಾಗಿ ಬರೀತಾರೆ, ಹೇಳ್ತಾರೆ ದುಡ್ಡಿನ ಮೇಲೆ ಆಸೆ ಇತ್ತು ನನಗೆ, ಅದಕ್ಕಾಗಿ ದುಡ್ಡಿನ ಮೇಲೆ ಆಸೆ, ಹಾಗೆ ಶಾರೀರಿಕ ಸುಖದ ಮೇಲೆ ಆಸೆ, ಅದಕ್ಕಾಗಿ ಸ್ತ್ರೈಣರು ಅಂದರೆ ಸ್ತ್ರೀ ಸಂಬಂಧ ವ್ಯಸ ಇರತಕ್ಕಂಥವರು, ಇವರನ್ನ ನಾನು ವಿಶೇಷವಾಗಿ ದೇಹವನ್ನ ಮಾರಿ ದೇಹ ಕೊಟ್ಟು ದುಡ್ಡು ತಗೊಂಡೆ. ಅಲ್ಲಿ ವಿಶೇಷವಾಗಿ ಅವರಿಂದ ಏನೇನು ಅಪೇಕ್ಷೆ ಪಟ್ಟೆ ನಾನು, ಸುಖವನ್ನ ಅಪೇಕ್ಷೆ ಪಟ್ಟೆ, ದುಡ್ಡನ್ನು ಅಪೇಕ್ಷೆ ಪಟ್ಟೆ. ಆಯ್ತು, ಇವಾಗ ಬಂತಲ್ಲ ಅಂದ್ರೆ ಅಲ್ಲ, ಸುಖ ಕೊಟ್ಟದ್ದು ಇವರಲ್ಲ, ಇವರೊಳಗಿರುವ ಸ್ವಾಮಿ ಕೊಟ್ಟ, ಅವನೇ ಕೊಡಬಾರದು ಅಂದುಕೊಂಡ್ರೆ ಇವ್ರು ಯಾರು ನನಗೆ ಸುಖ ಕೊಡ್ಲಿಕ್ಕಾಗಲ್ಲ, ಅವನೇ ಕೊಡಬಾರದು ಅಂತ ಸಂಕಲ್ಪ ಮಾಡಿದ್ರೆ ಇವ್ರು ಯಾರು ನಂಗೆ ದುಡ್ಡು ಕೊಡಲ್ಲ, ಇವ್ರು ಯಾರು ಒಂದು ಪೈಸಾ ಬಿಚ್ಚಲ್ಲ, ಮುಖವೇ ನೋಡಲ್ಲ ಬರಲ್ಲ. ಇವರನ್ನ ನನ್ನ ಹತ್ರ ಕರ್ಕೊಂಬಂದದ್ದು ಸ್ವಾಮಿ, ನನ್ನನ್ನು ನೋಡಿ ದುಡ್ಡಿಷ್ಟು ಕೊಡಬೇಕು ಅಂತ ಕೊಡಿಸಿದ್ದು ಸ್ವಾಮಿಯೇ. ಅಲ್ಲಿದ್ದು ಏನು ಕಾರ್ಯ ಮಾಡಿಸ್ತಾನ ಅದು ಮಾಡಿಸಿ, ಸುಖ ಕೊಟ್ಟದ್ಯಾರು, ಇವನೇ. ಅಲ್ರಿ, ಸುಖ ದೇವರು ಕೊಟ್ಟದ್ದು, ಎದುರು ವ್ಯಕ್ತಿ ಕೊಟ್ಟದ್ದು? ಆವಾಗ ಹೇಳ್ತಾರೆ, ಸುಖ ಅಂದ್ರೆ ಈ ಸಂಸಾರದಲ್ಲಿ ಯಾವುದು ಸಿಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ? ಸ್ವರೂಪದಲ್ಲಿರುವ ಸುಖ ಸಂಸಾರದಲ್ಲಿ ಬರುವುದೇ ಇಲ್ಲ, ಮತ್ತಿನ್ಯಾವ ಸುಖ ಬರ್ತಾ ಇದೆ? ಹೇಳ್ತಾರೆ, ಮನೋವಿಕಾರ ರೂಪ ಹಿತಕರವಾದ ಮನೋವಿಕಾರವಾದರೆ ಸುಖ, ಹಿತವಲ್ಲದ ಮನೋವಿಕಾರವಾದರೆ ದುಃಖ. ಆ ಮನಸ್ಸನ್ನ ವಿಕಾರಗೊಳಿಸೋದು ಯಾರು? ದೇವರು, ವ್ಯಕ್ತಿಗಳು, ಪದಾರ್ಥಗಳು. ಒಳಗಿದ್ದ ದೇವ ಮನಸ್ಸನ್ನ ವಿಕಾರ ಮಾಡಬಾರದು ಅಂತಂದುಕೊಂಡ್ರೆ ಕೋಟಿ ಜನ ಬಂದರೂ, ಕೋಟಿ ಪದಾರ್ಥಗಳಿದ್ರು ಮನಸ್ಸಿನಲ್ಲಿ ಹಿತಕರವಾದ ವಿಕಾರ ಬರಲ್ಲ, ಸುಖ ಬರಲ್ಲ. ಅದೇ ನೋಡಿ, ತುಂಬಾ ಸಲ ಈ ಅಡಿಗೆ ಮಾಡ್ತಾ ಇರ್ತೀವಿ, ಅದು ಇದು ಎಲ್ಲ ಮಾಡ್ತಾ ಇರ್ತೀವಿ, ಅದೇ ಪದಾರ್ಥ ತಿಂದಿರ್ತೀವಿ, ಹಿಂದೆ ವಿಚಿತ್ರ ಸುಖ ಬಂದಿರುತ್ತೆ, ಮತ್ತು ಅದು ಸುಖ ಕೊಡುತ್ತೆ ಅಂತ ಅದೇ ರೀತಿಯಲ್ಲಿ ಅದೇ ಕಾಂಬಿನೇಷನ್ ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡಿ ಬಡದು ಎಲ್ಲ ಹಾಕಿ ಕಲಸಿ ಎಲ್ಲ ಮಾಡಿ ಯಪ್ಪ ಅಂತ ಬಾಯಲ್ಲಿ ಇಟ್ಕೊಂಡ್ರೆ ಇಲ್ಲ, ಸೇಮ್ ಕಾಂಬಿನೇಷನ್, ಸೇಮ್ ಪುಡಿ, ಸೇಮ್ ಅಳತೆ, ಸೇಮ್ ಡಿಗ್ರಿ ಫ್ರೈ ಮಾಡಿದ್ದು ಎಲ್ಲ ಸೇಮ್. ಇನ್ನೊಂದೇನು ಗೊತ್ತಾ, ಅವತ್ತು ಯಾರು ನಮ್ಮ ಜೊತೆಗೆ ತಿಂದಾರೋ ಅವರಿಗೆ ಆ ಸೇಮ್ ಟೇಸ್ಟ್ ಬರ್ತಾ ಇದೆ, ಅವ್ರು ಹೇಳ್ತಾ ಇದ್ದಾರೆ ಅದೇ ಥರ ಚೆನ್ನಾಗಿದೆ, ನಮ್ಮ ನಾಲಿಗೆ ಬರ್ತಾ ಇಲ್ಲ, ನಮ್ಮೊಳಗೆ ಸುಖ ಬರ್ತಾ ಇಲ್ಲ. ಯಾಕೆ? ಆ ಪದಾರ್ಥವೇ ಸುಖ ಕೊಡೋದಾದ್ರೆ ಎಲ್ಲರಿಗೂ ಕೊಡ್ಬೇಕಲ್ಲ, ಆ ಪದಾರ್ಥ ಕಂಡ್ರೆ ಕೆಲವ್ರಿಗಾಗಲ್ಲ, ಅದಕ್ಕೆ ಆ ಪದಾರ್ಥ ಚೆನ್ನಾಗಿದ್ರೆ ಅವ್ರಿಗೆ ಸುಖ ಬರಲ್ಲ. ಯಾಕೆ? ಒಳಗಿದ ಸ್ವಾಮಿ ಮನಸ್ಸಿನಲ್ಲಿ ವಿಕಾರ ಹುಟ್ಟಾಗ್ತಾ ಇಲ್ಲ. ಹಾಗಾದ್ರೆ ಸುಖ ಅಂದ್ರೆ ಏನು? ಮನೋವಿಕಾರ. ಮನೋವಿಕಾರ ಯಾರು ಹುಟ್ಟಾಕ್ಲಿಕ್ಕೆ ಸಾಧ್ಯ? ಮನಸ್ಸಿನಲ್ಲಿರುವ ದೇವರು ಹುಟ್ಟಾಕ್ಲಿಕ್ಕೆ ಸಾಧ್ಯ. ಈ ಜೀವರಾಶಿಗಳು ನಮ್ಮ ಮನಸ್ಸಿನಲ್ಲಿ ತೂರಿ ಅದನ್ನ ವಿಕಾರಗೊಳಿಸುವಂತಹ ಸಾಮರ್ಥ್ಯ ಇವರಿಗೂ ಇಲ್ಲ, ಪದಾರ್ಥಕ್ಕೆ ಮೊದಲೇ ಇಲ್ಲ. ಹಾಗಾದರೆ ಪದಾರ್ಥ ನೆಪ ಮಾಡಿ, ವ್ಯಕ್ತಿಗಳ ನೆಪ ಮಾಡಿ, ಅಲ್ಲೇ ಇದ್ದ ದೇವ ನಮ್ಮೊಳಗೆ ಪ್ರವೇಶ ಮಾಡಿ ನಮ್ಮ ಮನಸ್ಸನ್ನ ಬದಲಾಯಿಸಿದರೆ ವಿಶೇಷವಾಗಿ ಮನೋ ವಿಕಾರ ಹುಟ್ಟಾಕಿದರೆ ಅದು ಸುಖ. ಹಾಗಾದ್ರೆ ಸುಖ ಕೊಡೋದು ಯಾರು? ಅವನು ತಾನೇ. ಇನ್ನ ಈ ವ್ಯಕ್ತಿಗಳ ಮೂಲಕ ದುಡ್ಡು ಕೊಡೋದು ಯಾರು? ಈ ಕೊಡು 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 ಅಂತ ಒಳಗೆ ದೇವರು ಪ್ರೇರಣೆ ಮಾಡಿದ್ರೆ ತಾನೇ ಈ ಗೊಂಬೆಗಳು ಉತ್ತಮವಾಗಿ ಕೊಡುತ್ತವೆ. ಒಳಗಿದ ದೇವರು ಬೇಡ ಅಂದ್ರೆ ಮುಖ ತಿರುಗಿಸಿ ಹೋಗ್ತಾ ಇರುತ್ತಲ್ಲ ಇವು. ಅದಲ್ಲವೇ, ನೀವೇ ನೋಡ್ತಾ ಇರ್ತೀರ ನಿಮ್ ಜೀವನದಲ್ಲಿ ಏನು ನಿನ್ನೆವರೆಗೂ ಗಳಸ್ಯ ಕಂಠಸ್ಯ, ನಿಮ್ಮನ್ನು ನೋಡಿದ ಮಹಾಪ್ರೀತಿ, ನೀವು ದೇವರು ಸಮಾನ, ಎಲ್ಲ ನಿಮಗೆ ಮಂಗಳಾರತಿ ಧೂಪಾರತಿ ಎಲ್ಲ ಮಾಡಿರ್ತಾರೆ. ನಿಮ್ಮ ಪೆಟ್ಟಿಗೆಯಲ್ಲಿ ಇಟ್ಟು ಕಟ್ಟಿಬಿಟ್ಟು ವಿಶೇಷವಾಗಿ ನಿಮ್ಮನ್ನ ಆ ಪೆಟ್ಟಿಗೆಯಲ್ಲಿ ಮಲಗಿಸಿ ಕಟ್ಟಿಡಲ್ಲ ಅಷ್ಟೆ, ದೇವರ ಥರ ಅಷ್ಟೂ ವೈಭವ. ಅದೇ ಒಳಗಿದ್ದ ಸ್ವಾಮಿ ಸ್ವಿಚ್ ಆಫ್ ಮಾಡಿಬಿಟ್ರೆ ಅರ್ಥವೋ ಅಪಾರ್ಥವೋ ಏನೋ ಒಂದು ಅವ್ರಿಗೆ ಕೊಟ್ಟುಬಿಟ್ರೆ ಮುಗೀತು, ನಿಮ್ಮ ಮುಖವೂ ನೋಡಲ್ಲ. ಇಂಥ ವ್ಯಕ್ತಿಗಳಿಗಾಗಿ ಹಗಲು ರಾತ್ರಿ ಆಲೋಚನೆ ಮಾಡಿ ಬದುಕೆಲ್ಲ ಅವರ ಆಲೋಚನೆಯಲ್ಲಿ ಸತ್ತೋಗ್ತಾ ಇದೀವಲ್ಲ, ನಮ್ಮಷ್ಟು ಬುದ್ಧಿಹೀನರು ಯಾರಾದ್ರೂ ಇರ್ತಾರ? ಇದೇ ಪಿಂಗಳ ವೇಶ್ಯ ಮಾತುಗಳು. ನಿಜವಾಗಿ ಸ್ವಾಮಿ ನಾವು ಹುಟ್ಟಿದಾಗಲಿಂದ ಏನು ಸಾಧನೆ ಅಂತ ಡೊಂಬರಾಟ ಮಾಡ್ತಾ ಇದ್ದೇವೆ ಅಲ್ಲ, ಇದಕ್ಕೆ ಭಗವಂತ ನಿಜವಾಗಿ ಮೆಚ್ಚಿದ್ದೇ ಆದರೆ ಈ ವಿರಕ್ತಿ ಈ ರೀತಿಯಾದ ಬುದ್ಧಿ ಇನ್ನಾದರೂ ನಮಗೆ ಕೊಡಲಿ. ತಿಂಗಳಾಕೆ ವೇಶ್ಯ ಆಕೆಗೆ ಬಂದ ಪರಿವರ್ತನೆ, ಛೇ ಇದೆಲ್ಲ ಬೇಡ ಅಂತ ಹೇಳಿ ಒಳಗೇ ಇದ್ದ ದೇವರ ಕಡೆ ತೀವ್ರ ಮುಖ ಮಾಡಿದ್ಲಲ್ಲ. ನಿಜ ಹೇಳಿ, ಅಂಥ ಆಲೋಚನೆ ಆ ರೀತಿಯಾದ ಪರಿವರ್ತನೆ ನಮ್ಮಲ್ಲಿ ಬಂದಿದೆಯಾ? ನೋಡ್ಕೊಂಡವ, ಎದೆಬಿಚ್ಚಿ ನೋಡ್ಕೊಂಡವ? ಇಲ್ಲ, ಬರಲಿಲ್ಲ. ಇನ್ನ ಬಿದ್ದಿದ್ದೇವೆ ಸಂಸಾರದಲ್ಲಿ, ಇನ್ಯಾವಾಗ ಬರಬೇಕು ನಮಗೆ ವಿರಕ್ತಿ? ಇನ್ಯಾವಾಗ ಇದರ ಮೇಲೆ ಬರಬೇಕು? ಆ ಸ್ವಾಮಿ ಕರುಣೆ ಮಾಡಬೇಕಷ್ಟೇ ಹೊರತು ಇದ್ಯಾವುದು? ಅದನ್ನೇ ಹೇಳ್ತಾ ಇದ್ದಾರೆ. ಭಾಗವತ ಕೇಳ್ತಾನೆ ಇದ್ದೀರಾ? ಎಷ್ಟು ಸಲ ಕೇಳಿದ್ದೀರಾ? ಎಷ್ಟು ಸಲ ಮಂಗಳ ಆಗಿದೆ? ಅಲ್ಲಿ ಬಂದಂತಹ ವ್ಯಕ್ತಿಗಳಿಗೆ ಏನೋ ಪರಿವರ್ತನೆಗಳು ಬರ್ತಾ ಇವೆ. ಅದು ನಿಮ್ಮಲ್ಲಿ ಇಷ್ಟು ವಯಸ್ಸಾಗಿದೆಯಲ್ಲ, ಬಂದಿದೆಯಾ ಅಂತ ಭಾಗವತ ಕೇಳ್ತಾ ಇದೆ. ನೋಡಿಕೊಂಡ್ರೆ ನಾವು ನಮ್ಮಲ್ಲಿ ಇನ್ನೂ ಪರಿವರ್ತನೆ ಬರಲಿಲ್ಲ. ಪದಾರ್ಥಗಳ ಹಿಂದೆ ಓಟ ಬೀಳಲಿಲ್ಲ, ಹೆಚ್ಚಾಗ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ, ದಿನ ದಿನಕ್ಕೂ ಬೆಳೀತಾ ಇದೆ ಇದು. ವ್ಯಕ್ತಿಗಳ ಮೇಲೆ ದುರಭಿಮಾನ, ಅವರಿಗಾಗಿ ಒದ್ದಾಟ ಒದ್ದಾಟ ಒದ್ದಾಟ, ಈ ತಲೆಯಲ್ಲಿ ಆ ವ್ಯಕ್ತಿಗಳು ಪದಾರ್ಥಗಳು ಬಿಟ್ಟರೆ ಬೇರೆ ದೇವರ ವಿಷಯಕ್ಕೆ ಜಾಗವೇ ಇಲ್ಲ. ತಾನಾಗಿ ಬರುವ ಆಲೋಚನೆಯಲ್ಲಿ ದೇವರೆಲ್ಲಿದ್ದಾರೆ ನಮಗೆ? ಇಷ್ಟು ಭಾಗವತ ಕೇಳಿದ್ರು ಆ ಕೇಳೋ ಕಾಲಕ್ಕೆ ಅಯ್ಯೋ ಆಹಾ ಓಹೋ ಮಾತು ಒಗದಂತೆ, ಮಾತು ಹಾಗೇ ಸ್ಟಿಕ. ಇನ್ನು ಎಂದ ಎಂದೋ ನಮಗೆ ಬುದ್ಧಿ ಬರಬೇಕು, ಎಂದು ಕೊಡಬೇಕೋ ಸ್ವಾಮಿ, ಎಂದು ನಮಗೆ ಅನುಗ್ರಹ ಮಾಡಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ಶೋಚ್ಯಾನ್ ನರಾನ್, ಯದ್ಯಪಿ ನಮ್ಮ ಸುತ್ತ ಇರತಕ್ಕಂಥವರಿಂದ ನಾವು ಪ್ರೀತಿ ಆದ್ಮೇಲೆ ಸುಖ ಸಂತೋಷಾದಿಗಳು ಏನು ಬಯಸ್ತೀವಲ್ಲ, ಸ್ವಯಂ ಅವರಿಗೇನೆ ಅವು ಯಾವುದೂ ಇಲ್ಲ. ಅವರೇ ಒಳಗಿದ ಸ್ವಾಮಿ ಕೊಟ್ರೆ ಉಂಟು, ಇಲ್ಲದ್ರಲ್ಲ ಒಳಗಿದ ದೇವ ಅವರ ಕರ್ಮಾನುಸಾರ. ಇವ್ರು ನೋಡಿ ಪ್ರೀತಿ ಮಾಡೋದು ಮಾಡುತ್ತಾರೆ, ಏ ಮುಖ ತಿರುಗಿಸೋದು ತಿರ್ಕೊಂಡು ಹೋಗ್ತಾರೆ ಅಂತ ಗೊಂಬೆಗಳನ್ನ ಹಿಡ್ಕೊಂಡು ಇವರೇ ನಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ 24 ಗಂಟೆ ಅವರ ಹಿಂದೆ ಬಿದ್ದಿರ್ತೀವಲ್ಲ, ಅದು ಆಕೆ ಹೇಳ್ತಾ ಇದ್ದಾಳೆ. ಹೇಳ್ತಾ ನಮ್ಮ ಕಡೆ ನೋಡ್ತಾಳೆ, ನನಗೆ ಈಗಾದರೂ ಬಂದಿದೆ ನಿಮ್ಗೆ ಯಾವಾಗ ಬರುತ್ತೆ ಇನ್ನು ಮುಂದೆ. ಅದಕ್ಕೆ ಇಡೀ ಬದುಕೆಲ್ಲ ದುಃಖಪಟ್ಟು ಇನ್ನ ಈ ಶರೀರದ ಕುರಿತು ಆಲೋಚನೆ ಮಾಡ್ತಾ ಬರ್ತಾನೆ, ಹೇಳ್ತಾ ಬರ್ತಾನೆ. ಯದಸ್ಥಿಭಿಹಿ ನಿರ್ಮಿತ ವಂಶೀಯ ಸ್ಥೂಣಂ ಹೇಳ್ತಾ ಇದ್ದಾರೆ. ತ್ವಚಾ ರೋಮ ನಖೈ ಪಿನದ್ಧಂ ಕ್ಷರನ್ನವದ್ವಾರಂ ಅಗಾರಮೇತತ್ ವಿನ್ಮೂತ್ರಪೂರ್ಣಂ ಮಧುಪೈತಿ ಕನ್ಯಾ. ಈ ಶರೀರ ಮೇಲೆ ನೋಡಿಕೊಂಡಾಗ ನಮಗೆ ಸುಂದರ, ಪರಮ ಸುಂದರ. ಇಲ್ಲಿ ಹೇಳ್ತಾ ಇದ್ದಾರೆ ಈ ದೇಹ ಅತ್ಯಂತ ಜುಗುಪ್ಸಿತ, ಮೊದಲೇ ಹೇಳಿದ್ದೆ. ಇದೆಲ್ಲ ವಿರಕ್ತಿ ಅವನು ಕೊಟ್ಟರೆ ಬರುತ್ತೆ. ಎಲ್ಲ ಕಡೆ ನೋಡಿಕೊಳ್ಳಿ, ಇದೆಲ್ಲ ಶಾಸ್ತ್ರಜ್ಞಾನ ಇದ್ದಷ್ಟು ಮಟ್ಟಿಗೆ ಅಥವಾ ಎಲ್ಲ ತಿಳ್ಕೊಂಡಷ್ಟು ಮಟ್ಟಿಗೆ, ಎಲ್ಲ ಕಡೆ ಭಿಕ್ಷಾ ಬೇಡಿದಂತೆ ಎಲ್ಲ ಜ್ಞಾನ ಪಡ್ಕೊಂಡು ಬಂದು 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 ತಲೆ ತುಂಬಿಕೊಂಡ ಮಾತ್ರಕ್ಕೆ ಈ ವೈರಾಗ್ಯಗಳೆಲ್ಲ ಬರಲ್ಲ, ಬಾಯಿವರೆಗೂ ಬರುತ್ತೆ. ಏನಿದೆ ಈ ಶರೀರ? ಎಲುಬು, ಮಾಂಸ, ಚರ್ಮ ನೋಡಿ, ಎಲುಬಿನ ಒಳಗಿನ ಸ್ಕೆಲಿಟಮ್ ಹೌದಲ್ವೋ? ಇದಕ್ಕಿದ್ದ ನಮ್ಗೆಲ್ಲ ಯಾರನ್ನು ಬಂದು ಆಪರೇಷನ್ ಮಾಡಿ ತೆಗೆದ್ಬಿಟ್ರೆ ಬರೀ ಸ್ಕೆಲಿಟಮ್, ನೋಡಿ ನಮಗೆ ಹೆದರಿಕೆ ಆಗ್ತದೆ. ಇವೆಲ್ಲ ಈ ಡ್ಯಾನ್ಸ್ ಮಾಡೋರು ಇರ್ತಾರೆ, ಅವ್ರು ಡ್ಯಾನ್ಸ್ ಮಾಡುವಾಗ ಈ ಫೋಟೋ ತೆಗಿತಾ ಇರ್ತಾರೆ, ಆ ಫೋಟೋದಲ್ಲಿ ಅವರ ಸ್ಕೆಲಿಟನ್ ಮಾತ್ರ ಕಾಣುವಂಥ ಟೆಕ್ನಿಕ್ ಇರುತ್ತೆ. ಆ ಸ್ಕೆಲಿಟನ್ನೇ ಆಡ್ತಾ 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 ಹೋಗ್ತಾ ಇದ್ದು ನೋಡ್ತಾರೆ, ಯಪ್ಪ ಅನಿಸ್ಬಿಡುತ್ತೆ. ಇನ್ನು ಅದರ ಸುತ್ತೂ ಅಲ್ಲಲ್ಲಲ್ಲಿ ಪಾರ್ಟ್ ಎಲ್ಲ ಫಿಲಪ್ ಮಾಡಿದಂತೆ ಎಲ್ಲ ಮಾಂಸ, ಈ ನರಗಳು ಅಲ್ಲಲ್ಲಿ ತಂತಿಗಳು 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 ಎಲ್ಲ ಕೆಂಪು, ಆಮೇಲೆ ಹಳದಿ, ನೀಲಿ ಎಲ್ಲ. ಹೌದಾ, ಎಷ್ಟು ಚೆನ್ನಾಗಿರುತ್ತೆ. ಅದರ ಮೇಲೆ ಒಂದು ವೇಳೆ ಈ ಚರ್ಮ ಎಲ್ಲ ತೆಗೆದು ಹಾಸಿದರೆ ಎರಡು ತೂತು ಕಣ್ಣತ್ರ ಮೂಗಿಲ್ಲ, ಎರಡು ತೂತು ಇಲ್ಲಿ ತೂತು ಎಲ್ಲ ಹಂಗಿರುತ್ತೆ. ಈ ಹುಲಿಯನ್ನು ಕೊಂದ ಮೇಲೆ ಹೇಗಿಟ್ಟರೆ ಹೇಗಿರುತ್ತೋ ಹಾಗಿರುತ್ತೆ ನಮ್ದೆಲ್ಲ ಚರ್ಮ. ಆ ಚರ್ಮ ಹಾಕಿ ಹೊದಿಸಿದರೆ ಏನ್ ಚೆನ್ನಾಗಿ ಕಾಣತ್ತಪ್ಪ ಅಲ್ವೇ? ಒಂದ್ಸಲ ಒಳಗೆ ತೆಗೆದ್ರೆ ಯಪ್ಪ ನಮ್ಮನ್ನು ನೋಡಿ ನಾವೇ ಓಡೋಗ್ಬೇಕು. ನಮ್ಮ ಕೈ, ನಮ್ಮ ಕಾಲು, ನಮ್ಮ ಮುಖ ಎಷ್ಟು ಸುಂದರ! ಏನು ಕನ್ನಡಿಯಲ್ಲಿ ನೋಡಿದ್ದೇ ನೋಡಿದ್ದು, ನೋಡಿದ್ದೇ ನೋಡಿದ್ದು. ಅದೇ ಚರ್ಮ ಎಲ್ಲ ಕಿತ್ತಿ ಹೋಗ್ಲಿ, ಮುಖದ್ದು ಚರ್ಮ ಎಲ್ಲ ಕಿತ್ತಿ ಹೋದರೆ ಅದು ಕೆಂಪಾಗಿ ಮಾಂಸ ಎಲ್ಲ ಕಾಣ್ತಾ ಇದ್ರೆ ನೋಡ್ಕೊಳ್ಳಿ ಗಂಟೆ ಗಂಟೆ ಆಗತ್ತಾ? ಯಪ್ಪೋ ಓಡಿ ಹೋಗ್ತೀವಿ, ಅದನ್ನೆಲ್ಲ ಕವರ್ ಮಾಡ್ಕೊಂಡು ಕೂತಿರ್ತೀವಿ. ಒಳಗಿದ್ದದ್ದು ಹೀಗೆ ಹೊರಗಿನ ಹೊದಕ್ಕೆ ಅದು ನೋಡಿ ಸೌಂದರ್ಯ ಸೌಂದರ್ಯ ಸೌಂದರ್ಯ. ಈಗ ಪ್ರಶ್ನೆ, ಹೌದ್ರಿ ನೀವೆಲ್ಲ ಹೇಳಿದ್ರಿ, ಯದಸ್ಥಿಭಿಹಿ ನಿರ್ಮಿತ ವಂಶೀಯ ಸ್ಥೂಣಂ ಹೇಳ್ತಾ ಇದ್ದಾರೆ. ಹಾ, ಏನದು ಹೇಳ್ತಾ ಇದ್ದಾರೆ? ವಂಶ ಅಂದ್ರೆ ಏನು? ತಿರಶ್ಚೀನ ಗೃಹಾಧಾರಭೂತ ದೀರ್ಘೋ ವೇಣು. ಈ ಕೆಲವು ವಿಶೇಷವಾಗಿರತಕ್ಕಂಥ ಬಿದುರು, ಆ ಬಿದುರು ಕಳಕ್ಕೆ ಹೋಗಿರುತ್ತೆ ಒಂದು ಬುಟ್ಟೆ ಹೆಣೆಯುವಾಗ, ಕಳಕ್ಕೂ ಹೋಗಿರುತ್ತೆ, ಅಡ್ಡಕ್ಕೂ ಬಂದಿರುತ್ತೆ, ಮೇಲಕ್ಕೂ ಬಂದಿರುತ್ತೆ, ಆಧಾರವಾಗಿ ಚೆನ್ನಾಗಿ ಕಳಕ್ಕೆ ಹೋಗಿರುತ್ತೆ. ಹಾ, ಇಲ್ಲಿ ವಿಶೇಷವಾಗಿರತಕ್ಕಂಥ ವಂಶ್ಯಾಃ ಅಸ್ಮಿನ್ ವಂಶೇ ಉಭಯತಃ ಪ್ರೋತಃ ರದಾಶ್ರಿತಃ ಸೂಕ್ಷ್ಮ ವೇಣವ. ಪ್ರಧಾನವಾದ ಈ ಬುಟ್ಟೆ, ಅದರಲ್ಲಿ ಬಿದುರಿನಿಂದ ಬುಟ್ಟೆ ಹೆಣದರೆ ಪ್ರಧಾನವಾದ ದಪ್ಪಕ್ಕೆ ಬರೋದು, ಅದರಿಂದ ಸಣ್ಣ 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 ಸಣ್ಣದೆಲ್ಲ ಬರ್ತಾ ಇದೆಲ್ಲ, ಅದನ್ನು ವಂಶ್ಯ ದೊಡ್ಡದ್ದನ್ನು ವಂಶ ಅಂತ ಕರೆದು, ಅದರಿಂದ ಸ್ಥೂಣಾಹ ಸ್ತಂಭಾಹ ಅಂದರೆ ಈ ಎಲುಬುಗಳು ಅದರಲ್ಲಿ ದೊಡ್ಡ ಎಲುಬುಗಳು, ಸ್ಕೆಲಿಟನ್ ಸಪೋರ್ಟಿಂಗ್, ಅದರಲ್ಲಿ ಚಿಕ್ಕ ಚಿಕ್ಕ ಎಲುಬುಗಳು, ಇದರಿಂದ ತಯಾರಾದ ಬಿದಿರಿನಿಂದ ತಯಾರಾದ ಬುಟ್ಟೆಯಂತೆ, ಈ ಎಲುಬುಗಳಿಂದ ತಯಾರಾದ ದೊಡ್ಡ ಬುಟ್ಟೆ ಇದು. ನಂತರ ತ್ವಚಾ ರೋಮ ನಖೈಹಿ ಅಂತ ಹೇಳ್ತಾ ಇದ್ದಾರೆ. ತ್ವಚಾ ರೋಮ ನಖೈ ಪಿನದ್ಧಂ, ವಿಶೇಷವಾಗಿರತಕ್ಕಂಥ ಚರ್ಮ, ರೋಮ ಮೇಲೆ ಉಗುರುಗಳು ಇದರಿಂದೆಲ್ಲ ಮೇಲೆ ಮುಚ್ಚಿದ್ದಾರೆ. ಹೇಳ್ತಾ ಇದ್ದಾರೆ, ಪೃಷ್ಠ ಅಸ್ಥಿ ವಂಶ ಪಾರ್ಶ್ವದ್ವಯಾಸ್ಥೀನಿ ವಂಶ್ಯಾಹ ಹಸ್ತಪಾದ ಅಸ್ಥೀನಿ ಸ್ಥೂಣಾಹ ಇತಿ ವಿವೇಕ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಈ ಹಿಂದೆ ಇರತಕ್ಕಂಥ ಬೆನ್ನೆಲುಬು ಅದು ಪ್ರಧಾನ ವಂಶ, ಅಲ್ಲಿಂದ ಎಲ್ಲ ಕಡೆಗೆ ವ್ಯಾಪಿಸಿದ ಚಿಕ್ಕ 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 ಎರಡು ಪಾರ್ಶ್ವಗಳಿಗೆ ಬಂದಿರತಕ್ಕಂಥದ್ದು ವಂಶ್ಯಗಳು. ಇದು ವಂಶ, ಇದು ವಂಶ್ಯ. ಇನ್ನ ಕೈ ಕಾಲುಗಳಲ್ಲಿ ಬಂದಿರತಕ್ಕಂಥದ್ದು ಸ್ಥೂಣ, ಚಿಕ್ಕ 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 ಸ್ತಂಭಗಳಂತೆ. ಇನ್ನ ವಿಶೇಷವಾಗಿ ಚರನ್ನವದ್ವಾರಂ, ವಿಶೇಷವಾಗಿ ಆ ನವದ್ವಾರಂ ಆಗಾರಮೇತತ್, ಏತದ್ ದೇಹಾಖ್ಯಂ ಆಗಾರಂ ಗೃಹಂ ಮದನ್ಯ ಕಾಭುಪೈತಿ. ಇದರ ಕುರಿತು ಗೊತ್ತಿಲ್ಲದೆ ಇದನ್ನು ನೋಡಿ ಆನಂದಪಟ್ಟೆ, ಎಷ್ಟು ಹೊಲಸಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಷ್ಟೇ ಅಲ್ಲ, ಕ್ಷರನ್ನವದ್ವಾರಂ, ಒಂಬತ್ತು ದ್ವಾರಗಳು, ಅದರಿಂದ ಯಾವಾಗಲೂ ಹೊಲಸು ಬರ್ತಾ ಇರುತ್ತೆ, ಹೊಲಸು ಹೊಲಸು ಹೊಲಸು. ಏನು ಮುಖಕ್ಕೆ, ಕೈ ಕಾಲು ಎಲ್ಲ ಶರೀರಕ್ಕೆಲ್ಲ ಪೇಂಟ್ ಹಾಕೊಂಡಿರ್ತಾರೆ, ಹೌದಾ? ತುಟಿ ಪಾಪ ದೇವರು ಕೊಟ್ಟದ್ದು ಕಪ್ಪು, ಕೂದಲು ಬಿಳಿ ಕೊಟ್ಟಿರ್ತಾರೆ ಸ್ವಾಮಿ, ಕೂದಲು ಬಿಳಿ ಕೊಟ್ಟಿರ್ತಾರೆ, ತುಟಿ ಕಪ್ಪೆ ಕೊಟ್ಟಿರ್ತಾರೆ, ಎಲ್ಲ ವಿರುದ್ಧ ಕೊಟ್ಟಿರ್ತಾನೆ ಅವ್ರಿಗ. ಪಾಪ ಎಲ್ಲರಿಗೂ, ನಮಗೆಲ್ಲ ಆಸೆ. ಪುರಾಣದಲ್ಲಿ ಎಲ್ಲ ಕಡೆ ವರ್ಣನೆ ಮಾಡಿದ್ದು ಏನು ಅಂದ್ರೆ, ತುಟಿ ಕೆಂಪಾಗಿರ್ಬೇಕು ಅಂತ. ಅದು ಕಪ್ಪಾದ ತುಟಿಗಳನ್ನ ಅಥವಾ ಸೀನೋ ಬಣ್ಣ ಇರತಕ್ಕಂತಹ ತುಟಿಗಳನ್ನ ಆ ಪೇಂಟ್ ತಂದು ಪರ 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 ಹಚ್ಕೊಳ್ಳೋದು, ಹೌದ್ ತಾನೆ? ಅದು ಹಚ್ಕೊಂಡ ಮೇಲೆ ಅದು ಎಲ್ಲಿ ಹೊರಟು ಹೋಗುತ್ತೋ ಅಂತ ತುಟಿಯೆಲ್ಲ ಹೀಗೆ ಇಟ್ಕೊಂಡು ಕೂತಿರೋದು. ಪಾಪ ಏನು ತಿನ್ಲಿಕ್ಕಿಲ್ಲ, ಕುಡಿಲಿಕ್ಕಿಲ್ಲ, ಆ ಲಿಪ್ಸ್ಟಿಕ್ ಇಲ್ಲ, ಹೊರಟೋಗುತ್ತೆ ಅಂತ ಬಾಧೆ. ಆ ತಿಂಬೋ ಕಾಲಕ್ಕೂ ವಿಚಿತ್ರವಾದ ದುಃಖ ಪಡ್ತಾ ತಿಂಬೋದು, ಹೌದಾ? ಆ ಮುಖಕ್ಕೂ ಎಲ್ಲ ಜಿಗಣಿ ಜಿಗಣಿ ಥರ ಹಾಕ್ಕೊಂಡಿರೋದು, ಎಲ್ಲ ಹಾಕ್ಕೊಂಡ ಕಾಲಕ್ಕೆ ಒಂದು 10 ನಿಮಿಷ ಎಬ್ಬೋ ಅಂತಿರುತ್ತೆ, 1 ಗಂಟೆ ಕರೆಂಟ್ ಕಟ್, ಎಸಿ ಕಟ್, ಫ್ಯಾನ್ ಕಟ್, ಎಲ್ಲ ಆಗಿ ಒಳಗೆ ಕೂಡಬೇಕು ಅಂದರೆ ಆವಾಗ ಎಲ್ಲ ಪೇಂಟ್ಗಳು ಬಿಚ್ಚೋಗಿ ಮುಖ ಕೈ ಕಾಲು ಇವರು ಹಚ್ಕೊಂಡ ಪೌಡ್ರು ಎಲ್ಲ ಸೇರಿ ದುರ್ವಾಸನೆ ಮಯ, ಒಬ್ಬರಿಗೊಬ್ಬರು ಪಕ್ಕದಲ್ಲಿದ್ದರೆ ಓಡಿ ಹೋಗಬೇಕು ಅನ್ನುವ ಅದ್ಭುತ ಆನಂದ ಬರ್ತಾ ಇರುತ್ತಲ್ಲ. ನಮ್ಮ ಶರೀರಕ್ಕೆ ಎಷ್ಟು ಪೇಂಟ್ ಹಾಕ್ಕೊಂಡ ಮಾತ್ರ ಏನು ಉಪಯೋಗ? ತಾತ್ಕಾಲಿಕ ಕ್ಷಣ, ಅದಕ್ಕಾಗಿ ಅಪ್ಪ 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 ಅಂತ ಅದರ ಸುತ್ತ ನೋಡ್ಕೊಂತಾ ಇರ್ತೀವಿ, ಹೌದಲ್ವೇ? ಅದನ್ನು ಹೇಳ್ತಾ ಇದ್ದಾರೆ, ವಿಣಮೂತ್ರ ಪೂರ್ಣಂ. ಇದೊಂದಿದೆ, ಮನೆಯಲ್ಲೇ ಟಾಯ್ಲೆಟ್ ಇರುತ್ತೆ, ಹೌದಲ್ವೇ? ಚೆನ್ನಾಗಿ ಕಟ್ಸಿರ್ತಾರೆ, ದೊಡ್ಡ ದೊಡ್ಡ ಟಾಯ್ಲೆಟ್ ಕಟ್ಟಿರ್ತಾರೆ, ಅದಕ್ಕೆ ಬಿಳಿ ಟಾಯ್ಲೆಟ್ ಎಲ್ಲ ಹಾಕಿರ್ತಾರೆ, ಅದು ಕ್ಲೀನಾಗಿ ಇಟ್ಟಿರ್ತಾರೆ, ಅದನ್ನು ಚೆನ್ನಾಗಿ ಮಾಡ್ತಿರ್ತಾರೆ. ಅದೇ ಒಂದು ಸಲ ಎಲ್ಲ ಬ್ಲಾಕ್ ಆಗಿ, ಎಲ್ಲ ಬ್ಲಾಕ್ ಆಗಿ ಮೇಲೆ ಎಲ್ಲ ತೇಲತಾ ಬಂದರೆ ಅದರಿಂದ ಸುವಾಸನೆ ಎಲ್ಲ ಕಡೆ ಹರಡತಾ ಬಂದರೆ, ಮನೆಯಲ್ಲಿರುವ ಎಲ್ಲ ಟಾಯ್ಲೆಟ್ಗಳು ಇದೇ ಪರಿಸ್ಥಿತಿ, ಬಾತ್ರೂಮ್ಗಳೆಲ್ಲ ಬ್ಲಾಕ್ ಆಗಿ ಎಲ್ಲ ಬಾತ್ರೂಮ್ ಫ್ಲೋರ್ ಎಲ್ಲ ಏನು ಕಾಲು ಅರ್ಧ ಕಾಲವರೆಗೂ ತುಂಬಿ ಹೋದರೆ ಏನ್ ಆನಂದ ಅಲ್ವಾ? ಯಪ್ಪ ಮನೆ ಲಾಕ್ ಮಾಡಿಕೊಂಡು ಹೊರಗೆ ಓಡು ಓಡು. ಆ ಅಲ್ವಾ. ಅವಾಗಂತಾರೆ ಅಲ್ಲಯ್ಯ ಟಾಯ್ಲೆಟ್ಟು, ಅವಾಗ ಯಾರೋ ಬಂದರು ನೋಡಿ ಟಾಯ್ಲೆಟ್ಟು ಹಿಂಗದೆಲ್ಲ ಎಲ್ಲ ತೇಲ್ತಾ ಇದೆ, ಭೀಕರವಾಗಿದೆ. ಅವಾಗ ಯಾರೋ ಕಂಪ್ಲೇಂಟ್ ಮಾಡಿದ್ವಿ, ನೋಡ್ರಪ್ಪ ಟಾಯ್ಲೆಟ್ ಎಲ್ಲ ಬ್ಲಾಕ್ ಆಗಿದೆ, ಸ್ವಲ್ಪ ನಮಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ, ಏನ್ ಮಾಡೋದು ಅಂತ. ಅವನ್ ಬಂದ ಪಾಪ, ಟೆಕ್ನಿಷಿಯನ್ ಬಂದ, ನೋಡ್ದ ಸದ್ಯಕ್ಕೆ ಇದು ರಿಪೇರ್ ಆಗಲ್ರಿ ಅಂದ. ಅಯ್ಯೋ ನಾವು ಇರ್ಬೇಕಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಒಳ್ಳೆ ಏನು ಸೆಂಟೆಡ್ ಪೇಪರ್, ಸೆಂಟೆಡ್ ಥಿಕ್ ಪೇಪರ್, ಸ್ಟಿಕ್ಕಿ ಪೇಪರ್ ತಂದ, ಟಾಯ್ಲೆಟ್ಗೆಲ್ಲ ನೀಟಾಗಿ ಸ್ಟಿಕ್ ಮಾಡಿದ. ಅಂದರೆ ಒಳಗೆಲ್ಲ ಹೊಲಸು ಕಾಣಿಸ್ದಂಗಿರುವಂತೆ ಚೆನ್ನಾಗಿ ಎಲ್ಲ ನೀಟಾಗಿ ಮಾಡಿದ. ನೋಡಿದ್ರೆ ಹೇಗಿದೆ ಟಾಯ್ಲೆಟಲ್ಲಿ, ಎಬ್ಬ ಅದ್ಭುತವಾಗಿದೆ ಒಳಗೆಲ್ಲ, ನಮಗೊತ್ತು ಏನಾಗಿದೆ ಅಂತ. ಅವನು ಎಷ್ಟು ಪೇಪರ್ ಸ್ಟಿಕ್ ಮಾಡಿದ್ರು ಕೂಡ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬೇಡಪ್ಪ. ಅವಾಗ ಅಂದ್ರು ನಿಮ್ಮ ಶರೀರ ಮಾತ್ರ ಏನಯ್ಯ, ನಿಮ್ಮ ಶರೀರದೊಳಗಿಂದ ಬಂದದ್ದೇ ಅಲ್ಲ ಅಲ್ಲಿ ತೇಲ್ತಾ ಇರೋದು, ನಿಮ್ಮ ಶರೀರದೊಳಗೇ ಇದೆ ಎಲ್ಲ ತೇಲ್ತಾ ಕೂತಿದೆ. ಬಿಚ್ಚಿದ್ರೆ ನಿಮ್ಮ ಟಾಯ್ಲೆಟೇ ಒಳಗಿದೆ, ಮೊಬೈಲ್ ಟಾಯ್ಲೆಟ್ ನಾವೇ ಅಲ್ವಾ, ಮೂವಿಂಗ್ ಟಾಯ್ಲೆಟ್ ಒಳಗೆ ಒಳಗೆ ಹೊಲಸು ಕೂತಿದೆ. ವೀಣ ಮೂತ್ರ ಪೂರ್ಣಂ, ಒಳಗೆ ಮೂತ್ರ ತುಂಬಿದೆ, ಅದಕ್ಕೊಂದು ಸಪ್ರೇಟ್ ಚೀಲ, ಮಲಕ್ಕೊಂದು ಸಪ್ರೇಟ್ ಚೀಲ, ಇದೆಲ್ಲ ಒಳಗೆ ಸೆಟಪ್ ಎಲ್ಲ ಹೀಗಿದೆ. ಹೌದ್ ತಾನೆ, ಅದಕ್ಕೆ ಈ ಶರೀರದಲ್ಲಿ ಕೆಲವು ಬರ್ತಾ ಇರುತ್ತೆ, ಫಿಸ್ಚುಲ ಅಂತ ಹೇಳ್ತಾರೆ. ಫಿಸ್ಚುಲ ಅಂತ ಬಂದ ಕಾಲಕ್ಕೆ ಶರೀರದಲ್ಲಿ ಇದಕ್ಕಿದ್ದಾಗ ತೂತು ಬಿದ್ದಂತೆ, ಎಲ್ಲದರಲ್ಲಿ ತೂತು ಬಿದ್ದಂತೆ ಆಗಿ ಅಲ್ಲಿಂದ ಕೆಲವರಿಗೆ ಮಲಮೂತ್ರಗಳು ಹೊರಬರ್ಲಿಕ್ಕೆ ಶುರುವಾಗ, ಮಲಮೂತ್ರಗಳೆಲ್ಲ ಬರ್ಲಿಕ್ಕೆ ಶುರುವಾಗುತ್ತೆ. ಕೆಲವರಿಗೆ ಮೂತ್ರ ಕಂಡರಗಳೇ ಸಡಿಲಾಗ್ಬಿಟ್ಟು ಮೂತ್ರವೆಲ್ಲ ಹೊರಗೆ ಬರ್ತಾ ಇರುತ್ತೆ, ಅನ್ಕಂಟ್ರೋಲಬಲ್. ಕೆಲವರಿಗೆ ಮೋಷನ್ ಬರ್ತಾ ಇರುತ್ತೆ. ಅಂತ ಕಾಲಕ್ಕೆ ಯಪ್ಪ ಅವ್ರ ಸುತ್ತೂ ವಾಸನೆ, ಅವ್ರ ಬಟ್ಟೆ ಎಲ್ಲ ಹೊಲಸು ಹೇಗಿದೆ. ಆದರೆ ಹಾ ಆಚಾರ್ಯ ನೀವು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ನಮ್ಗೇನು ಗೊತ್ತಿಲ್ಲದಿದೆಯಾ ಇದರಲ್ಲ ಏನಾದರೂ? ವಿ ನೋ ಎವ್ರಿಥಿಂಗ್ ಬಟ್ ವಿ ಫರ್ಗೆಟ್, ದಟ್ ಈಸ್ ದಿ ಫೈನ್ ಥಿಂಗ್ ಅಲ್ವಾ. ಅದೇ ಹೇಳ್ತಾ ಇರೋದು, ಆ ಸ್ವಾಮಿ ಎಚ್ಚರ ಕೊಟ್ರೇನೆ ಇವೆಲ್ಲ ನೆನಪಿಗಿರುತ್ತೆ, ಇಲ್ಲಾಂಗಿದ್ರೆ ತಿಳ್ಕೊಂಡಿದ್ರು ಈ ಶರೀರದ ಕುರಿತು ಎಷ್ಟು ಭಯಂಕರ ಅಂಬೋದು ತಿಳ್ಕೊಂಡಿದ್ರು ಆ ಮೂಮೆಂಟ್ಗೆ ಎಲ್ಲ ಮರೆಸ್ತಾರೆ ಸ್ವಾಮಿ. ಹಿಂದಿನ ಕರ್ಮ ಕೂತಿದೆ, ಹಿಂದಿನ ಪುಣ್ಯ ಪ್ರಕಾರ ನಿಂಗೆ ನಾಲೆಡ್ಜ್ ಬಂದಿದೆ, ಅದು ಅಪ್ಲಿಕೇಶನ್ ಪಾರ್ಟ್ ಬರಲಿಕ್ಕೆ ಪಾಪ ಅಡ್ಡಿ ಕೂತಿದೆ, ಆದ ಕಾರಣ ಅಪ್ಲೈ ಮಾಡೋ ಕಾಲಕ್ಕೆ ಈ ಟಾಯ್ಲೆಟ್ಟೇ ನಿನಗೆ ಅದ್ಭುತವಾಗಿ ಕಾಣಿಸುವಂತೆ ಮಾಡ್ತೇನೆ ನೋಡು. ಈ ಮೊಬೈಲ್ ಟಾಯ್ಲೆಟ್ಟೇ ನಿನಗೆ ಜಗತ್ತಿನಲ್ಲಿ ಪರಮ ಇಂಟ್ರೆಸ್ಟಿಂಗ್ ಆಗಿಬಿಡುತ್ತೆ ನಿನಗೆ, ಅದರ ಸುತ್ತೇ ಬಿದ್ದಿರುವಂತೆ ಮಾಡ್ತೇನೆ ನೋಡೋ ಅಂತಾನೆ ದೇವ. ಯಾಕೆ? ನಮ್ಮ ಕರ್ಮ ಕೂತಿದೆ, ಕರ್ಮಕ್ಕೆ ತಕ್ಕಂಥ ಬುದ್ಧಿ ಕರ್ಮಾನುಸಾರಿಣಿ, ದೇವರೇ ಆ ಬುದ್ಧಿ ನಮಗೆ ಕೊಡ್ತಾನೆ. ಕೊಟ್ಟಾಗ ಈ ಏನು ವರ್ಣನೆ ಮಾಡಿ ಪುರಾಣದಲ್ಲಿ ಯಪ್ಪಾ ಈ ಶರೀರ ಅಂತ ಏನಿರುತ್ತಲ್ಲ, ಒಂದು ಕ್ಷಣದಲ್ಲಿ ಹಾಂ ಫಟ್ ತೆಗೆದು ಬಿಡ್ತಾನೆ, ಆ ಹೊಲಸು ಶರೀರವೇ ಅನಂದವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಹೇಳ್ತಾರೆ ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರುವುದು ಕಾಣು ಸ್ವಾಮಿ. ಅಂದ್ರೆ ಅರ್ಥ ಏನು? ನೀನು ಕರುಣೆ ಮಾಡಿದರೆ ಹೊರತು ಈ ವಿರಕ್ತಿ ಎಲ್ಲ ನನ್ನ ತಲೆಗೆ ಬರಲ್ಲ ಅಯ್ಯ. ಯಾರು ಯಾರು ಜಗತ್ತಿನಲ್ಲಿ ಪರಮ ವಿರಕ್ತರಾಗಿ ಈ ಶರೀರವನ್ನು ನೋಡಿದ ಕೂಡಲೇ ಯಪ್ಪಾ ಅಂತ ದೂರ ಓಡಿ ಹೋಗ್ತಾ ಇದ್ದಾರೋ, ಅದನ್ನ ಆಸೆಯಿಂದ ಯಾರು ನೋಡ್ತಾ ಇಲ್ಲವೋ, ಅವರಿಗೆ ಈ ಒಳಗಿರುವ ಹೊಲಸೆಲ್ಲ ನೆನಪಾಗ್ತಾ ಇದೆಯೋ, ಪರಮ ವಿರಕ್ತರಾಗಿ ನಿನ್ನನ್ನೇ ಚಿಂತನೆ ಮಾಡ್ತಾ ಇದ್ದಾರೋ, ಅದೆಲ್ಲ ನೀ ಕೊಟ್ಟದ್ದು ಹರಿಯೇ, ಅವರ ಕರ್ಮಾನುಸಾರ ದಯದಿಂದ ನೀ ಕೊಟ್ಟದ್ದು ಹರಿಯೇ. ಮತ್ತೆ ನನ್ನ ಕರ್ಮ ಕಳೆದು ದಯದಿಂದ ನನಗೂ ಕೊಡಬಾರದೆ, ನೀನೇ ಕೊಡಬಾರದು ಅಂತ ನಿಂತಾರೆ ನನ್ನ ಕರ್ಮಾನುಸಾರ. ಇದೆಲ್ಲ ನಾನು ತಿಳ್ಕೊಂಡೇನು ಉಪಯೋಗವಯ್ಯ. ಇಡೀ ಭಾರತ ಭಾಗವತಗಳನ್ನು ಬಾಯ್ಪಾಠ ಮಾಡಿದರೆ ಏನು, ತಲೆಯಲ್ಲಿ ಇಟ್ಕೊಂಡ್ರೆ ಏನು, ಪುಸ್ತಕ ಬೈಪಾಠ ಎಲ್ಲ ಮಾಡಿಕೊಂಡ್ರೂ ಏನು ಉಪಯೋಗ? ಆ ಕ್ಷಣದಲ್ಲಿ ನೀನು ಮರೆತು ಬಿಡ್ತೀಯಲ್ಲ, ಆಗ ಆದ್ದರಿಂದ ಈ ಕರ್ಮಪಾಶದಿಂದ ನಾನು ಬಿಡುಗಡೆ ಆಗುವಂತೆ ಮಾಡಯ್ಯ, ಸದ್ಬುದ್ಧಿಯನ್ನು ಕೊಡು ಹರಿಯೇ ಇನ್ನಾದರೂ. ಅಲ್ಲೂ ಇಲ್ಲಿ ಒಳಗಿನ ತಾತ್ಪರ್ಯ ಅಷ್ಟೇ ಹೊರತು ಈ ಶರೀರದ ಕುರಿತಾಗಲಿ ಏನಿದೆ, ಈ ಹೊಲಸು ಏನಿದೆ ಇದರಲ್ಲಿ, ಅದು ನಮಗೇನು ಗೊತ್ತಿಲ್ಲ ಅಂತ ಉಪದೇಶ ಕೊಡ್ತಾ ಇಲ್ಲ. ಇವೆಲ್ಲ ನಾವು ಕೇಳ್ತೀವಿ, ನಮಗೆಲ್ಲ ಗೊತ್ತ್ರಿ, ಸುಮ್ಮನೆ ಎಲ್ಲ ಹೇಳ್ತೀರಾ, ಆ ಟೈಮ್ಗೆ ಮರೆತೋಗ್ತೀವಿ ಅಷ್ಟೇ. ಅವ ಭಾಗವತಕಾರ ಹೇಳಿದ್ರು, ನಮಗೂ ಗೊತ್ತಯ್ಯ ನಿಮ್ಮ ಮನೆ ಬರ, ಆದರೆ ಆ ಸಮಯಕ್ಕಲ್ಲ, ಸದಾ ಕಾಲ ಇದು ನಿಮಗೆ ನೆನಪು ಬರಬೇಕಾದ್ರೆ ಏನ್ ಮಾಡ್ಬೇಕು? ದೇವ್ರು ಕೊಡ್ಬೇಕು ಅಲ್ವಾ? ಇಷ್ಟು ಹೇಳಿದ ಅದೆಲ್ಲ, ಆ ವೈರಾಗ್ಯ ದೇವ್ರು ಕೊಡ್ಬೇಕು. ಈ ಶರೀರದ ಏನು ಹೊಲಸು ಅದು, ಅದು ದೇವ್ರ ನೆನಪು ಕೊಡ್ಬೇಕು. ದೇವ್ರ ನೆನಪು ಕೊಟ್ರೆ ಬರುತ್ತೆ, ಇಲ್ಲದೂ ಇಲ್ಲ, ನಾನೇನ್ ಮಾಡ್ಲಿ ಅಲ್ವಾ? ಹಾ, ಅಲ್ಲಿಗೆ ಬರ್ತಾ ಇದೆ. ದೇವರನ್ನ ಕೇಳಿದ್ರು, ನೀ ಕೊಟ್ರೆ ಉಂಟು, ಇಲ್ಲದ್ರಿಲ್ಲ, ನಾ ಏನ್ ಮಾಡಿ ಹೇಳಿ. ನಾನು ಎಷ್ಟು ಭಾಗವತ ಕೇಳಿದ್ರು, ಏನ್ ಮಾಡಿದ್ರು ನಂಗೆ ಬರ್ತಾ ಇಲ್ಲ, ಯಾಕೆ ನೀ ಕೊಡ್ತಾ ಇಲ್ಲ. ಆ ದೇವ ಅಂದ, ಹುಚ್ಚಪ್ಪ, ನಿನ್ನ ಕರ್ಮ ಪ್ರಕಾರವೇ ನಾ ಕೊಡ್ತಾ ಇದ್ದೇನೆ, ಆದರೆ ಪುಸ್ತಕದಲ್ಲಿ ಇವೆಲ್ಲ ಬರೆದಿದ್ದೀನಲ್ಲ, ಅದು ನಾ ದಡ್ಡ ಏನೋ ಅಲ್ಲ ಸ್ವಾಮಿ, ಅರ್ಥ ಆಗ್ತಾ ಇಲ್ಲ ಹೇಳು. ಹೇಳ್ತಾರೆ, ಈ ಶರೀರದ ಹೊಲಸನ್ನ ವರ್ಣನೆ ಮಾಡುವಂತ ಈ ಪದ್ಯಗಳೇನಿವೆಯಲ್ಲ, ಅದರೊಳಗೆ ನಾನೇ ಕೂತಿರ್ತೇನೆ. ಯಾರಾದರೇ ಈ ಭಾಗವತ ಪದ್ಯಗಳನ್ನ ಸದಾ ಆವರ್ತನೆ ಮಾಡುತ್ತಾರೋ, ಅಲ್ಲಿರುವ ಭಗವದ್ ರೂಪ ನಂದು ನಿಮ್ಮಲ್ಲಿ ಪ್ರವೇಶ ಮಾಡಿ ಈ ಎಚ್ಚರವನ್ನ ಕೊಟ್ಟು ಸದಾ ವೈರಾಗ್ಯ ಬರುವಂತೆ ಮಾಡುತ್ತೆ. ಹೌದು, ನಾನೇ ವೈರಾಗ್ಯ ಕೊಡಬೇಕು, ನಾನೇ ನಿನ್ನ ಕರ್ಮಾನುಸಾರ ವೈರಾಗ್ಯ ಕೊಡ್ತಾ ಇಲ್ಲ, ನಾನೇ ನಿನಗೆ ವೈರಾಗ್ಯ ಕೊಡಬೇಕಾದರೆ ಹೇಗೆ? ನೀನೇ ಕೊಡುವಂತ ನೀನು ಸುಮ್ಮನೆ ಕೂತರಲ್ಲ, ಅಂದ್ರೆ ಏನ ಅರ್ಥ? ಇವೆಲ್ಲ ಚಿಂತನೆ ಮಾಡಬೇಕು. ಅಲ್ಲದು ನಾನೇ ಮಾಡಿಸ್ತೇನೆ, ನಾನೇ ನಿನಗೆ ಕಾಲಾನುಸಾರವಾಗಿ ವಿಶೇಷವಾಗಿ ಈ ಪದ್ಯಗಳನ್ನೆಲ್ಲ, ಇದು ಯಾಕೆ ಹೇಳ್ತಿ ಸ್ವಾಮಿ, ನಂಗೆ ಗೊತ್ತಿದ್ದೆ, ಏನು ಉಪಯೋಗ, ನಂಗೆ ವೈರಾಗ್ಯ ಬರ್ತಾ ಇಲ್ಲಲ್ಲ ಅಂದರೆ, ಈ ಪದ್ಯಗಳಲ್ಲಿ ನನ್ನ ರೂಪ ಇದೆ ಎಂಬ ಅನುಸಂಧಾನದಿಂದ ಯಾರಾದರೂ ಚಿಂತನೆ ಮಾಡುತ್ತಾರೋ, ಅಂದರೆ ನಾನು ಯಾವ ಜೀವಿಗಳಿಗೆ ಅನುಗ್ರಹ ಮಾಡಬೇಕು ಅಂತ ಈ ಪದ್ಯಗಳನ್ನು, ಈ ಅರ್ಥವನ್ನು ಚಿಂತನೆ ಮಾಡಿಸ್ತಾ ಬರ್ತೀನೋ, ಏನಂತ ಅರ್ಥ? ಇದು ಚಿಂತನೆ ಮಾಡಿದರೆ ನನಗೆ ವೈರಾಗ್ಯ ಖಚಿತ ಕೊಡ್ತಾನೆ, ಸದ್ಯಕ್ಕೆ ಕೊಡ್ತಾ ಇಲ್ಲ ಸ್ವಾಮಿ, ಹೌದಲ್ವೇ? ಅದನ್ನು ಕೊಡ್ತಾನೆ 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 ಎಂಬ ದೀಕ್ಷೆಯಿಂದ ಸ್ವಾಮಿ ಮಾಡಿಸೇ ಮಾಡಿಸ್ತಾನೆ ನಮ್ಮಿಂದ. ಇಷ್ಟು ಕಾಲ ಮಾಡಿಸಿಲ್ಲೇನು, ಊಟ ಮಾಡಿಸಿದ, ತಿಂಡಿ ತಿನ್ನಿಸಿದ, ತಿರುಗಾಡಿಸಿದ, ಬೀಳಿಸಿದ, ಎಲ್ಲ ಮಾಡಿಸಿದ, ಇದು ನಮಗೆ ಕೊಡಲ್ಲೇನು ಸ್ವಾಮಿ? ಹೊಟ್ಟೆ ಹೇಳ್ತಾನೆ, ನಾ ಮಾಡಿಸ್ತೇನೆ ನೋಡು, ಈ ಪದ್ಯಗಳನ್ನೇ ನಿನ್ನ ಚಿಂತನೆ ಮಾಡುವಂತೆ ಮಾಡಿ ಆ ರೂಪದಿಂದ ನಾನು ಒಳಗೆ ಹೊಕ್ಕು, ಆ ಕರ್ಮ, ಹಿಂದಿನ ಕರ್ಮ ಏನಿದೆಯಲ್ಲ, ಈ ಹೊಲಸನ್ನೇ ನೋಡಿ ಸುಂದರ ಸುಂದರ ಅಂತ ಅನ್ಲಿಕ್ಕೆ ಕಾರಣವಾದ ಕರ್ಮ ಏನಿದೆಯಲ್ಲ, ಈ ಚಿಂತನೆಯಿಂದ ಆ ಕರ್ಮವನ್ನು ಕತ್ತರಿಸಿ ನಿನ್ನೊಳಗೆ ವೈರಾಗ್ಯ ಹುಟ್ಟಾಕಿ ಹಾ ಅಂತ ಆನಂದ ಪಡುವಂತೆ ನಾನೇ ಮಾಡುತ್ತೇನೆ. ಸರ್ವಕರ್ತ ಕಾರಯಿತ ನಾನೇ. ಆದರೆ ಅದು ಮೇಲೆ ಹೇಳಲ್ಲ, ಒಳಗೇ ನಿನ್ನಲ್ಲಿ ಮಾಡಿಸ್ತಾ ಇರ್ತೆ. ಅದಕ್ಕೆ ಈ ಉಪದೇಶ ಕೊಡುತ್ತೆ, ನಾನೇ ನಿನ್ನಲ್ಲಿದ್ದು ನಾನೇ ಎಲ್ಲ ಮಾಡಿಸ್ತಾ ಇದ್ದೇನೆಂಬುದು ಮರೆಸಿ ಉಪದೇಶ ಕೊಡಿಸ್ತಾ, ಇದು ಚೆನ್ನಾಗಿದೆ ಗ್ರಹಣ ಮಾಡಬೇಕು ಅಂತ ನಿನ್ನ ಮಾಡಿಸಿ ನಿನ್ನ ಮೂಲಕ ನಾನೆಲ್ಲ ಮಾಡಿಸ್ತೇನಲ್ಲ, ಅದು ಆ ರೀತಿಯಲ್ಲಿ ನಡೆದು ಹೋಗ್ತಾ ಇದೆ. ನಾನೇ ಮಾಡಿಸೋದು ಈ ರೀತಿಯಲ್ಲಿ, ಯಾರು ದೇವ್ರು ಮಾಡಿಸಲಿ ಅಂತ ಕೂಡಬೇಕಾಗಿಲ್ಲ, ನಾನೇ ಮಾಡಿಸ್ತೇನೆ. ಆ ಕೂಡಬೇಕಾದ್ರೂ ನಾನೇ ಕೂಡಿಸ್ಬೇಕಲ್ವೋ ಅಲ್ವೇ? ಅದರಿಂದ ಅದಕ್ಕೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಇದಕ್ಕೆ ಚಿಕ್ಕ ದೃಷ್ಟಾಂತ ಹೇಳಬೇಕಾದ್ರೆ, ಯಾರು ಮಹಾನುಭಾವ, ಕೇವಲ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖ ವಿತ್ತು ಕಾಯೋ ಕರುಣಾ ಸಾಗರ ಅದೇ ಹೇಳ್ತೀನಿ ಕೇಳಿದ್ರು, ಅದೊಂದೇ ಬರುತ್ತಾ, ನಿಂಗೆ ಬೇರೆ ಬರಲ್ಲ. ನಂಗೆ ಬೇಕಾಗಿದ್ದದೆ, ಅದಕ್ಕೆ ಅದನ್ನು ಹೇಳ್ತಾ ಇದ್ದೇನೆ, ಬೇಕಾದ ಬರುತ್ತೆ ಅಂತ ಬಂತು ನೋಡಿ. ಇವೆಲ್ಲ ದೊಡ್ಡವರು ಬಂದಿದ್ದೀರಾ, ಆ ಪಂಕ್ತಿ ಹೇಳಿ ಹೇಳಿದಕ್ಕೆ ಲಾಭ ಆಗಿದೆ, ಒಂದು ಪಂಕ್ತಿ ಹೇಳಿದಕ್ಕೆ ಅಲಾಭ. ಆದರೆ ಇಷ್ಟೆಲ್ಲ ಪಂಕ್ತಿಗಳು ಏನು ಅರ್ಥ ಬರುತ್ತೋ, ಏನು ಲಾಭ ಬರುತ್ತೋ ತಿಳ್ಕೊಂಡು ಮಾಡಿದ್ರೆ ಹೆಂಗೆ ಬರುತ್ತರಿ ಅಂದ. ಅವಾಗೆಲ್ಲರೂ ಆಶ್ಚರ್ಯಪಟ್ಟು ನೋಡಿದ್ರು, ಯಪ್ಪ ಏನು ಸಿದ್ಧಿ, ಒಂದು ದಾಸರ ಪದ, ಆ ಪದದ ಒಂದು ಪಂಕ್ತಿ ಸದಾ ಹೇಳಿದ್ದರಿಂದ ಸಿದ್ಧಿ ಬಂತು. ಮತ್ತೆ ಭಾಗವತ ಶ್ಲೋಕ ಹೇಳಿದ್ರೆ ಬರಲ್ವೇ? ಇಲ್ಲದ ವೈರಾಗ್ಯ ಏನು, ಬಾರದೇ ಇರೋ ವೈರಾಗ್ಯ ಒಟ್ಟಾಗ್ತಾನೆ ಸ್ವಾಮಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪಿಂಗಳ ನಾಮನ ವಿಷ್ಯ. ಆಕೆಯ ಮುಖಾಂತರ ನೋಡಿ, ಈಕೆಗೆ ನಾನು ಹುಟ್ಟಾಕಿದಲ್ಲ, ಹಾಗೆ ನಿಮಗೂ ಹುಟ್ಟಾಕ್ತೇನೆ. ಈಗ ನಿಮಗೆ ಯಾವುದನ್ನು ನೋಡಿ ಮೈ ಮರೆತು ಓಡಿ ಹೋಗ್ತಾ ಇದ್ದೀರೋ ಅದನ್ನು ನೋಡಿ ಅಸಹ್ಯದಿಂದ ಓಡಿ ಹೋಗುವಂತೆ ನಾ ಮಾಡ್ತೇನೆ. ನನ್ನ ಶರಣಾಗತರಾಗಿ, ಬಿಂಬನ ಶರಣಾಗತಿಯೇ ಪ್ರಧಾನ. ಆ ಶರಣಾಗತಿಯಲ್ಲಿ ಎಲ್ಲವೂ ಸಾಧ್ಯ, ಅದು ನಾನೇ ಕೊಡ್ತೇನೆ. ಮೋಕ್ಷ ಯೋಗ ಸಜ್ಜೀವ ರಾಶಿಗಳಿಗೆಲ್ಲ ನಾನೇ ಕೊಡ್ತೇನೆ. ಇಲ್ಲಿವರೆಗೂ ನಿಮಗೆಲ್ಲ ಕೊಟ್ಟಿದ್ದು ನಾನೇ, ಮುಂದೆ ನಾನು ಕೊಡ್ತೇನೆ. ಆದ್ದರಿಂದ ಸ್ವಾಮಿ ಕೊಟ್ಟೇ ಕೊಡ್ತಾನೆ ಎಂಬ ನಂಬಿಕೆಯಿಂದ ಎಲ್ಲವನ್ನ ನಾನು ಮಾಡಿಸಿದ್ದನ್ನ ಮಾಡ್ತಾ ಬನ್ನಿ ಅಂತ ಭಗವಂತ ವಿಶೇಷವಾಗಿ ಉಪದೇಶ ಕೊಟ್ಟಿದ್ದಾನೆ ಮಲ್ಲಿಗೆ. ಶ್ರೀಕೃಷ್ಣ ನಮಸ್ತೆ. ಯದ್ಯಪಿ ನಾನು ಎರಡು ಪದ್ಯ ಹೇಳ್ಬೋದು, ಅರ್ಧ ಪದ್ಯ ಹೇಳ್ಬೋದು, ಆರು ಪದ್ಯನೂ ಹೇಳ್ಬೋದು, ಅವನು ಹೇಗೆ ಹೇಳಿಸಿದ್ರೆ ಹಾಗೆ. ಆದರೆ ಅಲ್ಲಿ ನಮ್ಮ ಮನ ಮುಟ್ಟುವಂತೆ ಏನು ವಿಷಯ ಇದೆ ಅದು ತಲೆಗೆ ಬರಬೇಕು, ಅದು ನನ್ನ ಗುರಿ. ಆದ್ದರಿಂದ ಆ ರೀತಿ ನಾನು ಹೊರಡ್ತಾ ಇದ್ದೇನೆ. ಶ್ರೀಕೃಷ್ಣ.